ஆனந்த தீர்த்த பகவத் பாதான் வந்தே நிரந்தரம் ச பத்மநாப தீர்த்தார்க்க கோகணோஸ்து திருஷே மம நா தத்துவ மார்க்கே கமனம் வினா யதுபஜீவனம் பிரணம்ய சரணத்வந்தம் குருணாம் தத்கிருபாபலாத் வியாகரிஷ்யே யதாபோதம் கீதா தாத்பரிய நிர்ணயம். முந்தே சர்வசாஸ்திராணாம் ஞாதத்வோக்தேஹே பத்தெண்ட அகமிதி சர்வஸ்ய ததீனத்வம் அகம் சர்வஸ்ய பிரபவா அந்த சொல்லப்பக்காதரே எல்லரிகும் நானும் சுவாமியாகித்தேனே. மன இதி சர்வோத்தமம இதி சர்வோத்தமத்துவம் மத்த இதி சர்வோத்த மத்த மத்தஹ பவந்தி பூதா பவந்தி பாவா பூதானம் மத்த ஏவ பிருதக் விதா மத்தஹாது நன்னிந்தலே அந்த அர்த்தம். இது சர்வோத்த நன்னிந்தனே ஆகிதா இது அந்த சொல்லிட்டு தான் சர்வோத்தம அந்த அர்த்தம். மயி இது சர்வஸ்ய ததீனத்வாத் மயி என்ன மாத்தினால் எல்லவோ தன் அதீன தெரிசித்தான். இதமிதி தஜானான் மோட்சா இதம் ஜானம் உபாசித்த ஈ ஜானவன் ஆசிரயசி நன் ஹத்திர பந்தவரிந்தாரே அந்த அதிஷ்டு கூட மோட்ச சாதனவாத ஜான அந்த அர்த்தம். ராஜேதி சர்வசாஸ்திராணாம் தத்பரத்வம் ராஜவித்யா ராஜகுஹ்யம் அந்த சொல்லப்பக்காதரே எல்ல சாஸ்திரங்களும் கூட பகவத்பர அந்த அர்த்தம். இதமிதி பகவத் வித்யாயாக பிராதான்யோக்தேகே ராஜவித்யா ராஜகுஹ்ய அந்த கரிபக்காதரே அது சர்வோத்தமவாத வித்தே அந்த அர்த்த பிரதானாந்த அர்த்த பிரதான அனுசாரித்வாச்ச அப்பிரதானாம் நியம பிரதான அனுசாரித்வாச்ச அப்பிரதானாம் அப்பிரதான வஸ்துகளெல்ல பிரதான வஸ்துகளன்னு ஆசரிசி இருத்தாரே அப்பிரதான வக்திகளும் பிரதான வக்திகளன்னு அனுசரிசி இருத்தாரே அதுன்னு எல்லரும் அநுயாயிகளும் அந்த ஹேளிதரே தானு சுவாமி அந்த அர்த்த. மயேதி சர்வஸ்ய ததஹீனத்வம் நிர்தோஷத்வஞ்ச மயா ததமிதம் சர்வம் ஜெகதவியக்த மூர்த்தின அந்த ஹேளபேக்காதரே எல்லவும் நன்னிந்த வியாப்தவாகிதே அந்த தத எல்லவன் அதீன ஆதமே தோஷங்களும் பகவத் அதீன தோஷங்களும் பகவத் அதீனமாதாக தோஷங்கள் ஏன் மழை பரதில் அதீனவாத வக்தி ஒவ்வொரு குஹேனல்லவு சாமானிய வக்தியின மேலவன்னு விசாரணை மாதிரி ஏன் மாட்டானு சாத்தியாயில் அதே ரீதியில் தோஷங்களும் பகவத் அதீன வெரி இம்பார்ட்டன்ட். பரமாத்மா தோஷ தூர யாத்தக்கே அந்த தோஷ அவனதீன அதீனத்தை கண்ட்ரோல் மாட்டாரு ஹத்திர பரவாயில்ல அந்த அர்த்தம். குணபூரண யாத்தக்கு குணங்கள் அவனதீன அந்தமாதிரி பேக்கா தொகத்தானே எல்ல குண தொகத்தானே எல்லா தோஷனும் விட்டு விடுத்தானே ஆச்சாரியத்தினால பரதிதாரு எதீனா குணா சர்வே தோஷாபிஹி சர்வசா குணாஸ்தஸ்ய கதம் நஷ்யுஹு சுர் தோஷாஸ்ய கதம் புனஹ. யார் அதீனத்தில் குணங்களிவையோ அவன குணங்களு ஹேகிரோதில்ல யார் அதீனத்தில் தோஷங்களிவையோ அவன தோஷங்களு ஹேகிருத்தே ಅದ್ಮೇಲೆ ಪರಮಾತ್ಮ ಗುಣಪೂರ್ಣ ದೋಷ ದೂರ ಸ್ವತಂತ್ರ ಶಬ್ದದಲ್ಲಿ ಎಲ್ಲ ಅರ್ಥನೂ ಬಂದ್ಬಿಡುತ್ತೆ. ತತ ಪ್ರೇರಣಾರ್ಥತ್ವಾತ್ ಅವ್ಯಕ್ತ ಪದೇನ ಚ ಅಕಾರ್ಯತ್ವೋಕ್ತೇಹೇ ಅವ್ಯಕ್ತ ಅಂತ ಹೇಳಿದ ಮೇಲೆ ಯಾರಿಂದನೂ ಸೃಷ್ಟಿಯಾದವನಲ್ಲ ಅಂತ ಅರ್ಥ. ಮುಂದೆ ನಚಾಹಮಿತಿ ನಚಾಹಂ ತೇಷು ಅವಸ್ಥಿತ ನಚಾಹಮಿತಿ ತಸ್ಯ ಅನನ್ಯಾಧೀನತ್ವ ಎಲ್ಲವೂ ನನ್ನನ್ನು ಆಶ್ರಯಿಸಿವೆ ಯಾರು ಅವುಗಳಲ್ಲಿಲ್ಲ ಅಂದರೆ ಅಧೀನದಲ್ಲಿಲ್ಲ ಅಂತ ಅರ್ಥ. ಭೂತಭೃದ್ಧಿತಿ ಸರ್ವಸ್ಯ ತದಧೀನತ್ವಂ ಎಲ್ಲ ಪ್ರಾಣಿಗಳನ್ನು ಧರಿಸಿದ್ದೇನೆ ಎಲ್ಲವೂ ನನ್ನ ಅಧೀನ. ತಸ್ಯ ಅನನ್ಯಾಧೀನತ್ವಂ ಎಲ್ಲವೂ ಅಧೀನವಾದ ಮೇಲೆ ಇವನ ಮೇಲೆ ಇವನು ಯಾರ ಅಧೀನ ಆಗೋ ಚಾನ್ಸೇ ಇಲ್ಲ. ಎಲ್ಲವೂ ಅಧೀನ ಅಂತೇಳಿ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಹೇಳಿದಾಗ ಅವನು ಸರ್ವೋತ್ತಮ ಸ್ವತಂತ್ರ ಅಂತ ಅರ್ಥ. ನತ್ವದಿತಿ ಸರ್ವೋತ್ತಮತ್ವಂ ನತ್ವದಿತಿ ಅಂದರೆ ನೀನು ಮೊದಲಾದ ಯಾರೂ ಕೂಡ ಇದು ಮಾಡಲಿಕ್ಕಾಗೋದಿಲ್ಲ ಅಂದರೆ ಎಲ್ಲರೂ ಕೂಡ ನಾನು ಸರ್ವೋತ್ತಮ ಉಳಿದವರು ಕಡಿಮೆಯವರು ಅಂತ ಅರ್ಥ. ಪರಮಿತಿ ಸರ್ವಶಾಸ್ತ್ರಾಣಾಂ ತತ್ಪರತ್ವ ತಾನು ಪರ ಅಂತ ಹೇಳಿದ್ರಿಂದ ಎಲ್ಲ ಶಾಸ್ತ್ರಗಳು ಅವನನ್ನೇ ಹೇಳ್ತಾ ಇದೆ ಹೊರತು ಬೇರೆಯವನ್ನಲ್ಲ. ನ ತತ್ ಸಮಸ್ತೆ ಬೆರಿಗ ಕುತೋನ್ಯ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನ ಉತ್ತಮಂ ಒಂದೊಂದಕ್ಕೂ ಟೀಕಾರ ಮಾತುಗಳು. ಅಪ್ರಧಾನಸ್ಯ ಪ್ರಧಾನಾನುಯಾಯಿತ್ವಾತ್ ಮತ್ತೆ ಪ್ರಧಾನಾನುಸಾರಿತ್ವ ಚ ಅಪ್ರಧಾನಾನಾಂ ಅಂತ ಹೇಳಿದರು. ಅಪ್ರಧಾನಸ್ಯ ಪ್ರಧಾನ ಅನುಯಾಯಿತ್ವಾತ್ ಈ ರೀತಿ ಹೇಳಿದಾಗ ಆ ರೀತಿ ಆಗತ್ತೆ. ಅಪ್ರಧಾನವಾದದ್ದನ್ನು ಪ್ರಧಾನ ಅಪ್ರಧಾನ ವಸ್ತುಗಳು ಪ್ರಧಾನವನ್ನ ಅನುಸರಿಸಬೇಕು ಪ್ರಧಾನವನ್ನು ಅಪ್ರಧಾನ ವಸ್ತುಗಳು ಅನುಸರಿಸುತ್ತೆ ಈ ರೀತಿ ಆ ರೀತಿ ಎರಡು ರೀತಿಯನ್ನು ಹೇಳದಂತೆ ಆಯಿತು. ಮಮೇತಿ ಸರ್ವಸ್ಯ ತದಹೀನತ್ವ ಎಲ್ಲವೂ ನನ್ನ ಅಧೀನದಲ್ಲಿ ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಹೇಳಿದ್ರಿಂದ ಎಲ್ಲವೂ ನನ್ನ ಅಧೀನ ಅಂತ ಇನ್ನೊಮ್ಮೆ ಹೇಳಿದಂತೆ ಲೆಕ್ಕ. ಬ್ರಹ್ಮಣೋಹೀತಿ ಸರ್ವಸ್ಯ ತದಹೀನತ್ವ ತಜ್ಞಾನಾನ್ಮೋಕ್ಷಸ್ಯ ಬ್ರಹ್ಮಣೋಹಿ ಪ್ರತಿಷ್ಠಾಹಂ ಅನ್ನೋ ಶ್ಲೋಕದೊಳಗೆ ಬ್ರಹ್ಮ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತನ್ನ ಅಧೀನ ಅಂತ ಹೇಳಿದ ಮೇಲೆ ಎಲ್ಲವನ್ನು ಅಧೀನ ಈ ಜ್ಞಾನ ತಿಳ್ಕೊಂಡ್ರೆ ಮೋಕ್ಷ. ದ್ವಾವಿತಿ ಸರ್ವಸ್ಮಾತ್ ಭಗವತೋ ಭೇದ ದ್ವಾಮಿಮೋ ಪುರುಷೌ ಲೋಕೆ ಅಂತ ಹೇಳಿದ ಮೇಲೆ ಭೇದ ಇದೆ ತೋವು ಅಂತ ಹೇಳಿದಾಗ ಭೇದ ಇದೆ ಅಂತಾಯಿತು. ಸರ್ವೋತ್ತಮತ್ವಂ ಸರ್ವಸ್ಯ ತದಹೀನತ್ವಂ ಸರ್ವಶಾಸ್ತ್ರಾಣಾಂ ತತ್ಪರತ್ವಂ ತಜ್ಞಾನಾನ್ ಮೋಕ್ಷಶ್ಚ. ಇಷ್ಟು ವಿಷಯ ಬಂತು ಯಾವುದರೊಳಗೆ? ದ್ವಾಯುಮ ಪುರುಷವಲೋಕೆಯನ್ನ ಮಾತಿನೊಳಗೆ ಇಷ್ಟೆಲ್ಲ ಬಂದಿದೆ. ಟೀಕಾರ ಮತ್ತೆ ಮತ್ತೆ ಎಂದು ಬರೆಯೋದಿಲ್ಲ, ಸೇರಿಸ್ಕೋಬೇಕೆಲ್ಲ ಕಡೆಗೆ. ಎಲ್ಲೆಲ್ಲಿ ದ್ವಾಮ್ಯವು ಅಂತ ಶ್ಲೋಕ ಕೊಟ್ ಮಾಡ್ತಾರೋ ಅಲ್ಲಿ ಏನೇನು ವಿಷಯ ಬಂದಿದೆ ಅಂದರೆ, ದ್ವಾವಿತಿ ಸರ್ವಸ್ಮಾತ್ ಭಗವತೋ ಭೇದ, ಎಲ್ಲರಿಂದ ಭಗವಂತ ಭಿನ್ನನಾಗಿದ್ದಾನೆ ಅಂತ ಭೇದ. ಸರ್ವೋತ್ತಮತ್ವಂ ಕ್ಷರಾಕ್ಷರ ಪುರುಷೋತ್ತಮ ಅಂತ ಹೇಳಿದ ಮೇಲೆ ಸರ್ವೋತ್ತಮ. ಸರ್ವಸ್ಯ ತದಧೀನತ್ವಂ, ಉಳಿದ ಭೂತಗಳು ಕ್ಷರ ಅಂದಮೇಲೆ ಎಲ್ಲವನ ಅಧೀನ. ಸರ್ವಶಾಸ್ತ್ರಾಣಾಂ ತತ್ಪರತ್ವ ಇತಿ ಗುಹ್ಯತಮಂ ಭೂಯ ಅಂತ ಹೇಳಿದ ಮೇಲೆ ಲೋಕೆ ವೇದೇಚ ಪ್ರತಿ ಅಥೋಸ್ಮಿ ಲೋಕೆ ವೇದೇಚ ಪ್ರಸಿದ್ಧ ಪುರುಷೋತ್ತಮ ಅಂತ ಹೇಳಿದಾಗ ಸರ್ವಶಾಸ್ತ್ರಗಳು ಅವನನ್ನು ಹೇಳುತ್ತೆ ಎಂಬ ವಿಚಾರ. ತಜ್ಞಾನಾನ್ ಮೋಕ್ಷಶ್ಚ ಏತದ್ಬುದ್ಧ್ವಾ ಬುದ್ಧಿಮಾನ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇಷ್ಟು ವಿಷಯ ಅದರಲ್ಲಿ ಬಂತು ಅಂತ ಹೇಳಿ ಪ್ರತಿಯೊಂದು ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಶ್ಲೋಕ ಇದೆ, ಐದು ಪದ ಬರೋದು ಗೊತ್ತಾಯ್ತಾ. ದ್ವಾಮ್ಯ ಪುರುಷೋ ಲೋಕೆ ಒಂದು, ಒಟ್ಟು ಐದಿರೋದು. ಅದಕ್ಕೆ ಒಂದು ನೋಡಿ, ಮೊದಲು ಭೇದ, ಸರ್ವೋತ್ತಮತ್ವಂ ಎರಡು, ಸರ್ವಸ್ಥ ತದಹೀನತ್ವ ಮೂರು, ಸರ್ವಶಾಸ್ತ್ರಾಣಾಂ ತತ್ಪರತ್ವಂ ನಾಲ್ಕು, ತಜ್ಞಾನಾನ್ ಮೋಕ್ಷಸ್ಯ ಐದು. ಒಂದೊಂದು ಸಮರಿ ಹೇಗೆ ಸಮಪ್ ಮಾಡಬೇಕು ಅಂತ ತೋರಿಸಿಕೊಡ್ತಾರೆ. ಇದು ಟೀಕಾರಾಯರು ಭಾರಿ ದೊಡ್ಡ ಇದು ಬರೆದಿದ್ದು ಗುಹೆಯೊಳಗೆ ಕೂತ್ಕೊಂಡು, ಒಂದು ರೆಫರೆನ್ಸ್ ಒಂದು ಪುಸ್ತಕ ಇಲ್ಲ, ನೆನಪಿಡಿ, ಇದ್ರು ಓದಕ್ಕೆ ಬರೋ ಕತ್ಲು ಅದರೊಳಗೆ ಕೂತ್ಕೊಂಡು ಅಂತ ಕೆಲಸ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಸ್ತಕ ಇಟ್ಟು ರೆಫರ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಎಲ್ಲ ಅವ್ರತ್ತೆ ಅಂದರೆ 20 ವರ್ಷದ ಮೇಲೆ ಬದಲಾದವರು, 20 ವರ್ಷದ ಮೇಲೆ ಇದ್ದಿದ್ದ 50 ವರ್ಷ ಅಷ್ಟೇ. ಅಷ್ಟೊಳಗೆ ಅಂತ ವಂಡರ್ಸ್ ಪ್ರತಿ ಬರೆದಿದ್ದಲ್ಲ ವಂಡರ್ ಅವರು. ಅಧಾತಿ ವಿಷ್ಣು ವಿದುಷಾಂ ವಿದ್ವಿಷಾ ವಿದಭ್ಯ ಸ್ತೋಮೋ ಯಜ್ಞಶ್ಚ ರಾಧಯೋ ಹವಿಷ್ಮತ. ಇನ್ನು ಹಿಂದೆ ಬಿಟ್ಟೋಯ್ತು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ, ಇವೆಲ್ಲ ಪರಮಾತ್ಮನ ಪೂರ್ಣತ್ವ ಇತ್ಯಾದಿನ. ಸರ್ವಸ್ಮಾತ್ ಭಗವತೋ ಭೇದ ಸರ್ವಶ್ಚ ತದಹೀನತ್ವಂ ಸರ್ವಗುಣಪೂರ್ಣತ್ವಂ ಸರ್ವಶಾಸ್ತ್ರಾಣಾಂ ತತ್ಪರತ್ವಂ ತಥಾ ತಜ್ಞಾನಾದೇವ ಮೋಕ್ಷ ಇತ್ಯಾದಿ. ಇದಿಷ್ಟುಕ್ಕೆ ಸಮರಿ ಆಚಾರ ಹೇಳಿತ್ತು. ಅಲ್ಲಿಗೆ ಗೀತಾ ತಾತ್ಪರ್ಯ ಹೇಳಿ, ಗೀತಾ ತಾತ್ಪರ್ಯ ಗೀತೆಯಲ್ಲಿ ಎಲ್ಲೆಲ್ಲಿ ಬಂದಿದೆ ಅಂತೇಳಿ ವಾಕ್ಯಗಳನ್ನೆಲ್ಲ ಕೊಟ್ರು. ಅಧಾತೆ ವಿಷ್ಣು ವಿದುಷಾಂ ವಿದರ್ಘ್ಯ ಸ್ತೋಮಾಂ ಯಜ್ಞಶ್ಚ ರಾಜ್ಯೋ ಹವಿಷ್ಮತ. ನಮೇ ಪಾರ್ಥ ಇತಿ ಪೂರ್ಣತ್ವಂ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತಿಷು ಲೋಕೇಶು ಕಿಂಚನ ನಾ ಅನವಾಪ್ತಂ ಅವಾಪ್ತವ್ಯಂ ವರ್ತೆಯೇವಚ ಕರ್ಮಣಿ. ಅಂದರೆ ಅದೇನು ಹೇಳಿದಾಗಾಯ್ತು, ಈಗ ಪೂರ್ಣ, ನನಗೆ ಏನು ಆಗಬೇಕಾದ್ದಿಲ್ಲ, ಆಗದೆ ಹೋಗಿದ್ದಿಲ್ಲ ಅಂದಮೇಲೆ ಪೂರ್ಣ ಅಂತ ಅರ್ಥ. ಪ್ರಥಮಾಧಿಪದೇನ ಅಸತ್ಯಮ ಪ್ರತಿಷ್ಠಂ ಇತ್ಯಾದಿ ಇತ್ಯಾದಿ ಶಬ್ದದಿಂದ ಅಸತ್ಯಮ ಪ್ರತಿಷ್ಠಂತೆ ಜಗದಾಹರಣೀಶ್ವರಂ ಇತ್ಯಾದಿ ಮಾತುಗಳನ್ನು ಅರ್ಥ ಮಾಡಿಕೊಂಡು ಜಗತ್ತು ಸುಳ್ಳು ಇತ್ಯಾದಿ ಏನು ಹೇಳುತ್ತಾರೆ ಅವರೆಲ್ಲ ಅಸುರರು ಅಂತ ಹೇಳಿದ್ರಿಂದ ಜಗನ್ಮಿಥ್ಯಾತ್ವವಾದ ಶಾಸ್ತ್ರಸಮ್ಮತ ಅಲ್ಲ, ಅನರ್ಥಕರ ಅಂತಾಯಿತು. ದ್ವಿತೀಯೇನ ಜಗತ್ ಸತ್ಯತ್ವಂ ಗೃಹ್ಯತೆ, ಇನ್ನೊಂದು ಆದಿಪದದಿಂದ ಇದು ಅಸತ್ಯಮ ಪ್ರತಿಷ್ಠಂ ಇನ್ನೊಂದು ವಾಕ್ಯ, ಜಗತ್ ಸತ್ಯ ಅಂಬುದು ಇನ್ನೊಂದರ ತಾತ್ಪರ್ಯ. ಯದುಕ್ತಂ ಜ್ಞಾನಿನೋಪಿ ಭಗವತ್ಕರ್ಮೇತಿ ತತ್ರ ಶ್ರುತಿಂಚ ಉದಾಹರತಿ ಅಧೇತಿ. ಅಧಾತೆ ವಿಷ್ಣೋ ವಿದುಷಾ ವಿದ್ಯತರ್ಘ್ಯ ಸ್ತೋಮೋ ಯಜ್ಞಶ್ಚ ರಾಧ್ಯೋ ಹವಿಷ್ಮತ ಅಂತಿದೆ. ಅದಕ್ಕೆ ಅರ್ಥ ಬರೀತಾರೆ. ಇಷ್ಟು ಕೂಡ ಗೀತಾವಾಕ್ಯಗಳಾಯಿತು. ಗೀತಾವಾಕ್ಯಗಳೆಲ್ಲ ಶ್ರುತ್ಯರ್ಥ ಅಂತ ಹೇಳಿದ್ರೆ ಶ್ರುತಿವಾಕ್ಯ ಕೊಟ್ಟು ಮಾಡ್ತಾರೆ. ಅಥ ವಿಷ್ಣು ತೇ, ಅಲ್ಲಿ ವಿಷ್ಣು ಅಂದರೆ ಹೇ ವಿಷ್ಣುವೇ, ತೇ ಸ್ತುತಿ ಯಜ್ಞಶ್ಚ ಯಜ್ಞದಿ ಸವಿಷ್ಮತ ಜ್ಞಾನಿನ ಅಪಿ ಅರ್ಥ್ಯಃ. ನಿನ್ನ ಸ್ತೋತ್ರ ಮಾಡಲಿಕ್ಕೆ, ನಿನ್ನ ಕುರಿತು ಯಜ್ಞ ಮಾಡಲಿಕ್ಕೆ ಜ್ಞಾನಿಗಳು ಕಾಯ್ತಾ ಇರ್ತಾರೆ ಅಂತ ಹೇಳಿದ್ದರಿಂದ ಅವನು ಯಜ್ಞಾದಿಗಳಿಂದ ಆರಾಧ್ಯ ಮತ್ತು ಯಾವ ಜ್ಞಾನಿಗಳಿಗೂ ಕರ್ಮ ಇದೆ ಇತ್ಯಾದಿ ಅರ್ಥ ಎಲ್ಲ ಬಂತು. ಜ್ಞಾನಿನೋ ಮೋಕ್ಷ ನಿಯಮಾತ್ ಕಿಂ ಕರ್ಮಣ ಇತ್ಯತಃ ಪಶ್ಯನ್ನಪಿ ಇತಿ. ಜ್ಞಾನಿಗಳು ಯಾತಕ್ಕೆ ಕರ್ಮ ಮಾಡ್ತಾರೆ ಅಂತ ಪ್ರಶ್ನೆ ಬಂದರೆ ಮುಂದಿನ ಶ್ಲೋಕ, ಪಶ್ಯನ್ನಪಿ ಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್ ಯದಾತ್ಮನ ಸುನಿಯತಂ ಆನಂದೋತ್ಕರ್ಷ ಮಾಪ್ನುಯಾತ್. ನೋಡಿ, ಪಶ್ಯನ್ನಪಿ ಇಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್ ಯತ್ ಆತ್ಮನಃ ಸುನಿಯತಂ ಆನಂದೋತ್ಕರ್ಷಂ ಆಪ್ನುಯಾತ್. ಪಶ್ಯನ್ನಪಿ, ದೇವರನ್ನು ಕಾಣ್ತಾ ಇದ್ರೂ ಕೂಡ ಕಂಡಿದ್ರೂ ಕೂಡ ಕುರಿಯಾತ್ ಕರ್ಮ ವಿಚಾರಯನ್, ಕರ್ಮಗಳನ್ನು ತಪ್ಪದೇ ಮಾಡಬೇಕು, ವಿಚಾರ ಮಾಡಬಾರದು. ಏನು ಮೋಕ್ಷನೇ ಸಿಕ್ಕತ್ತಲ್ಲ ಮತ್ತೆ ಹಾಕ್ಬೋ ಅಂದರೆ ಅದ್ರ ಮಾಡೋದ್ರಿಂದ ಸುನಿಯತಂ ಆನಂದ ಉತ್ಕರ್ಷ ಆಪ್ನುಯಾತ್, ಆನಂದ ಉತ್ಕರ್ಷ ಬರೋದ್ರಿಂದ. ಅಪರೋಕ್ಷ ಜ್ಞಾನಿಗಳು ಕರ್ಮ ಮಾಡೋದು ಕರ್ತವ್ಯ, ಇವರು ಅಜ್ಞಾನಿಗಳು ಕರ್ಮ ಬಿಡಬೇಕು ಅಂತ ಅವ್ರು ಹೇಳಿಬಿಟ್ರು. ಜ್ಞಾನಿಗಳು ಕರ್ಮ ಮಾಡಬೇಕು ಅಂತ ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಇದೆ? ಏನ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಪ್ರಮೋಷನ್ ಕೊಡ್ತಾರೆ, ವೆರಿ ಸಿಂಪಲ್ ಅದು. ಅಲ್ಲಿಗೂ ರಿಟೈರ್ ಆದ್ಮೇಲೂ ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ, ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ ಕೊಡತಕ್ಕೆ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂತೇಳಿ. ಅದೆಲ್ಲ ಡ್ರೋಟ್ ಏನಿದೆ ಅವ್ರಿಗೀಗ, ಮತ್ತೆ ಅವ್ರು ಸಂಬಂಧಪಟ್ಟವ್ರಿಗೆ ಕೆಲಸ ಎಷ್ಟು ಅವ್ರಿಗೆ ಕೆಲಸ ಕೊಡ್ತಾರೆ, ಅದಕ್ಕೆ ಇವನಿಗೆ ಮಾಡಿದ್ರೆ ಅಷ್ಟೆಲ್ಲ ಆಗುತ್ತೆ ಇನ್ನೂ ಅವನಿಗೆಲ್ಲ ಅಡ್ವಾಂಟೇಜ್. ಸೊ ಜ್ಞಾನಿಗಳಿಗೂ ಕರ್ಮ ಅನ್ನೋದು ಕಡ್ಡಾಯ.
ಏನೋ
ಹೌದೌದು, ನಿಯಮ ಆಪ್ಷನ್ ಅಲ್ಲ, ಮತ್ತೆ ಕಂಪಲ್ಸರಿಲಿ ಮಾಡಬೇಕು, ಎಚ್ಚರ ಇತ್ತು ಅಂದ್ರೆ ಮಾಡಬೇಕು ಅಂತ ಅರ್ಥ. ಏನೋ ಅದು ಅದು ಅಂಡರ್ಸ್ಟುಂಡ್, ಅದು ಇಲ್ಲವರೆ ಬುದ್ಧಿನೇ ಬರೋದಲ್ಲ ಪ್ರೇರಿತ ಮಾಡೋದಕ್ಕೆ. ಇವತ್ತು ಪ್ರಮೋಷನ್ ಕೂಡ ಎಲ್ಲರಿಗೂ ಕೊಡ್ತಾರ, ಯಾರಿಗೆ ಕೊಡ್ತಾರೆ ಪ್ರಮೋಷನ್? ಪ್ರಾವಿಜನ್ ಇರಬೇಕು, ಪ್ರಾವಿಜನ್ ಇರಬೇಕು, ನಿಮ್ಗೆ ಎಲಿಜಿಬಿಲಿಟಿ ಇರಬೇಕು, ಇಲ್ಲವರೆ ಕೊಡಕ್ಕೆ ಬರೋದಿಲ್ಲ. ಹೌದು, ಎರಡಾಗ ಅಂದ್ರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಪಶ್ಯನ್ನಪಿ, ನೋಡಿದ್ಮೇಲೆ ನೋಡ್ತಿದ್ದಾಗ್ಲೂ ಕರ್ಮ ಮಾಡಿ ಅಂತ ಹೇಳ್ತಾರೆ. ಇನ್ನೇನು ಹೇಳ್ಬೇಕು, ನೋಡ್ತಿದ್ದಾಗ್ಲೂ ಎಚ್ಚರ ಇದೆ ಅಂದ್ರೆ ಕರ್ಮ ಮಾಡ್ತಾರೆ. ಅರ್ಜುನ ಕೃಷ್ಣ ನೋಡ್ತಾನೆ ಇದ್ದಾನಲ್ಲ, ಪಶ್ಯನ್ನಪಿ ನಡೆದಿದೆ ಈಗಾಗಲೇ. ಆದಷ್ಟು ವಾಯುದೇವರು ಸದಾ ದೇವರು ನೋಡ್ತಾರೆ, ಹಾಗಿರೋ ಕೆಲಸ ಕೆಲಸ ಬಿಟ್ಕೊಡ್ಬೇಕಾಗಿತ್ತು ಅವ್ರು, ಅವರಷ್ಟು ಕೆಲಸ ಮಾಡೋರೇ ಇಲ್ಲ ಇವತ್ತೆ. ದೇವರು ನೋಡ್ತಾ ಅಷ್ಟು ಕೆಲಸ ಮಾಡ್ತಾರ, ಆದ್ದರಿಂದ ದೇವರು ಅಪರೋಕ್ಷ ಜ್ಞಾನಿಗೆ ಕರ್ಮ ಬಿಡಬೇಕು ಅನ್ನೋ ಮಾತು ಎಲ್ಲೆಲ್ಲೂ ಬಂದಿಲ್ಲ. ಇಲ್ಲ, ಅಪರೋಕ್ಷ ತಾರತಮ್ಯ ಇದೆ, ಮತ್ತೆ ದೊಡ್ಡವ್ರು ಹೆಚ್ಚೆತ್ತು ವಾಯುದೇವರು ಯಾವಾಗಲೂ ದರ್ಶನ ಆಗುತ್ತೆ, ಆದ್ದರಿಂದ ಆ ದರ್ಶನ ಜಾಸ್ತಿ ಆದಷ್ಟು ಕರ್ಮ ಜಾಸ್ತಿ ಮಾಡ್ತಾರೆ ಅಂತ. ಅವ್ರು ಹೆಚ್ಚೆಚ್ಚು ದೇವ್ರ ಪ್ರೀತಿಗೋಸ್ಕರ ಪ್ರಾಣಾಯಾಮ ವಾಸುದೇವ ಭಕ್ತಿ. ಅವ್ರು ಆಫೀಸರ್ ನೋಡ್ತಿದ್ರೆ ಕೆಲಸ ಜಾಸ್ತಿ ಮಾಡ್ತಾರಲ್ಲ, ಹಾಗೆ ಆಫೀಸರ್ ನೋಡ್ತಿದ್ದಷ್ಟು ನೋಡ್ಲಿ ನೋಡ್ಲಿ ಸ್ವಲ್ಪ ನೋಡ್ಲಿ ಅಂತೇಳಿ ಏನ್ ಮಾಡ್ತಿರ್ತಾರೆ, ಮಾಡದೆ ಅಂತವ್ರು ಎರಡನೇ ಮಾಡದೇ ಮಾಡ್ತಿರ್ತಾರೆ. ಯಾಕೆ ಆ ಕೆಲಸ ನೋಡಿ ಅವ್ರ ಭಕ್ತಿ ಕಂಡಿಡಿತಾರೆ ಅಂತ ಅರ್ಥ. ಆ ಕೆಲಸ ಏನ್ ತೋರಿಸುತ್ತೆ, ಅವ್ನ ಕೆಲಸ ಮಾಡೋದು ತನ್ನ ಇಂಟ್ರೆಸ್ಟ್ ಎಷ್ಟು ತೋರಿಸುತ್ತೆ, ಕಮಿಟ್ಮೆಂಟ್ ತೋರಿಸುತ್ತೆ, ಆದ್ರಿಂದ ಗುಡ್ ಅಂತ ಹೇಳ್ತಾರೆ. ಅದು ಸುಮ್ಮನೆ ಮಾತಾಡ್ತಾ ಕೂತವ್ರು ಬಂದ ಕೆಲಸ ಮಾಡ್ತಾರೆ, ಯಾವಾಗ ನೋಡ್ತಿದ್ರೆ ಯಾವಾಗ ಮಾಡ್ತಿರ್ತಾರೆ. ಯದಾತ್ಮನಸ್ತು ನಿಯತಂ ಆನಂದೋತ್ಕರ್ಷ ಮಾಪ್ನುಯಾತ್. ಅದು ಮಾಡದೆ ಹೋಗಿದ್ರೆ ಅವ್ರಿಗೆ ಬಂದ್ರೆ ಅಷ್ಟೇ, ಹೋದ್ರಷ್ಟು ಆದಾಯ ಕೊಡ್ಬೇಕು ಅಂತಾರೆ. ಸ್ಪೆಷಲ್ ಏನು ಇಲ್ಲದೆ ಹೋದ್ರೆ ಕೇಳ್ಬೇಕು ಆತಕ್ಕೆ, ಹೌದಲ್ಲ, ಏನು ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ದೇವ್ರ ಪ್ರತಿಷ್ಠಾನದಲ್ಲಿ ಏನು ಆನಂದ ಹೆಚ್ಚು ಕೊಡ್ತಾನೆ ಎಂಬ ಕಾರಣಕ್ಕೇನೆ ಅವರು ನೋಡ್ತಾ ಇದ್ದಾಗಲೂ ಮಾಡೋದು. ಭಕ್ತಿಯ ಪ್ರಸನ್ನ ಪರಮೋ ತಜ್ಞಾನಾತ್ ದದ್ಯಾಜ್ಞಾನ ಮನಃಕುಲಂ ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನೋ ದರ್ಶನಂ ವ್ರಜೇತ್. ಭಕ್ತಿಯ ಪ್ರಸನ್ನ ಭಗ ಪರಮಃ ದದ್ಯಾತ್ ಜ್ಞಾನಂ ಮನಃಕುಲಂ ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನೋ ದರ್ಶನಂ ವ್ರಜೇತ್. ಭಕ್ತಿಯ ಪ್ರಸನ್ನ, ಭಕ್ತಿಯಿಂದ ಪ್ರಸನ್ನನಾಗಿರ್ತಕ್ಕಂತಹ ಪರಮಃ ಸರ್ವೋತ್ತಮರಾದ ಶ್ರೀಹರಿ ಅನಾಕುಲಂ ಜ್ಞಾನಂ ದದ್ಯಾತ್, ಇನ್ನೂ ವಿಶೇಷ ಜ್ಞಾನವನ್ನು ಕೊಡ್ತಾನೆ. ಅನಾಕುಲಂ, ಅನಾಕುಲಂ ಗೋಕುಲ ಮುಲ್ಲಾಲಾಸ ಪದ ನೆನಪಿರಬೇಕು. ಯದಾತ್ಮನಃ ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನೋ ದರ್ಶನಂ ವ್ರಜಾತ್. ಮತ್ ಭಕ್ತಿ ಕೊಡ್ತಾನೆ, ಮತ್ ನೋಡಿದಾಗ ಮತ್ತೆ ಜಾಸ್ತಿ ಕೊಡ್ತಾ ಹೋಗ್ತಾನೆ, ಇದು ದೇವರ ಅನುಗ್ರಹ ಇತ್ತು. ಪ್ರಸನ್ನೋ ದರ್ಶನಂ ವ್ರಜೇತ್ ತಥೋಪಿ ಭೂಯಸೀಂ ಭಕ್ತಿಂ ದದ್ಯಾತ್ತಾಭ್ಯಾಂ ವಿಮೋಚಯೇತ್. ಮೊದಲು ಭಕ್ತಿ, ಕಂಡಬೇರೆ ಭಕ್ತಿ, ಕರ್ಮ ಮಾಡಿದ ಮತ್ತೆ ಭಕ್ತಿ, ಈಗ ಹೆಚ್ಚೆಚ್ಚು ಮಾಡ್ತಾ ಮಾಡ್ತಾ ಹೋದಂತೆ ತಾಭ್ಯಾಂ ವಿಮೋಚಯೇತ್, ಮುಕ್ತಿಯನ್ನು ಕೊಟ್ಟು ವಿಮೋಚಯೇತ್, ಆನಂದೋನ್ನ ಸಹಿತವಾದ ಮುಕ್ತಿಯನ್ನು ಕೊಡ್ತಾನೆ. ಯದುಕ್ತಂ ವಿಷ್ಣು ಭಕ್ತೇರೇವ ಸರ್ವಸಾಧನೋತ್ತಮತ್ವಂ ಇತ್ಯಾದಿ ತತ್ರ ಶ್ರುತಿಂ ದರ್ಶಯತಿ ಭಕ್ತಿ ಇತಿ. ಇವೆಲ್ಲ ಶ್ರುತಿವಾಕ್ಯಗಳು ಅಂತ ಹೇಳ್ತಾರೆ, ಇವು ಮೊದಲೆಲ್ಲ ಗೀತಾವಾಕ್ಯಗಳು, ಇವೆಲ್ಲ ಶ್ರುತಿವಾಕ್ಯಗಳು. ಜ್ಞಾನಂ ವಿನಾ ಭಕ್ತೇರ್ ಅಭಾವಾತ್ ಕಥಂ ಭಕ್ತಿಯ ಜ್ಞಾನಮಿತ್ಯತ ಉಕ್ತಂ ಅನಾಕುಲಮಿತಿ. ಜ್ಞಾನ ಹೆಚ್ಚಾಗೋದು ಭಾರಿ ಇಂಪಾರ್ಟೆಂಟ್, ಓದ್ತಾ ಓದ್ತಾ ಹೋದಂತೆ ಜ್ಞಾನ ದೃಢವಾಗಲಿಕ್ಕೆ ಶುರುವಾಗುತ್ತೆ, ಸಂಶಯಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಓದಿದ್ದೇ ಓದೋದ್ರಲ್ಲಿ ವ್ಯರ್ಥತೆ ಇಲ್ಲ. ಏನಿದೆ ಅಲ್ಲಿ, ಒಂದು ಚಿಕ್ಕದಾಗಿರೋ ಮತ್ತೆ ಕೊಟ್ಟರೆ ಏನಾಗುತ್ತೆ, ಇನ್ನೂ ಪುಡಿ ಆಗುತ್ತೆ, ಹೊತ್ತಾನೆ ಹಿಡಿದು ಹೊಡೆದಷ್ಟು ಪೀಸ್ ಪೀಸ್ ಜಾಸ್ತಿ ಪೀಸ್ ಆಗುತ್ತೆ. ಹಾಗೆ ಅಜ್ಞಾನ ಇನ್ನೂ ಪೀಸ್ ಪೀಸ್ ಆಗಿ ಹೋಗೋದ್ರಿಂದ ಯಾವಾಗಲೂ ಜ್ಞಾನ ಸಂಪಾದನೆ ಮಾಡ್ತಾನೆ ಇರಬೇಕು, ಅಜ್ಞಾನ ಹೋಗ್ತಾನೆ ಇರುತ್ತೆ. ಆದ್ದರಿಂದ ಒಮ್ಮೆ ಜ್ಞಾನ ಬಂತು ಅಂದರೆ ಪರ್ಫೆಕ್ಟ್ ಜ್ಞಾನ ಸಾಧ್ಯ ಹೇಗಿದೆ, ನೋಡ್ತಾ 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 ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು. ಇವತ್ತು ಹೇಳಿ ನಾನು ಸೈಂಟಿಸ್ಟ್ ಎಲ್ಲಿಂದ ಶುರುವಾಗುತ್ತದೋ, ಸೈಂಟಿಸ್ಟ್ ಅನ್ನೋ ಪದ ಎಲ್ಲಿ ಉಪಯೋಗಿಸ್ತಾನೆ ಇರ್ತಾರೆ, ಹಾಗೆ ಎಂಡೇ ಇಲ್ಲ ಅದಕ್ಕೆ. ಆ ಜ್ಞಾನದಲ್ಲಿ ಅಕ್ಷರ ಸಾಕ್ಷರ, ಸೈನ್ ಮಾಡ್ಲಿಕ್ಕೆ ಬಂತು ಸಾಕ್ಷರ, ಓದಕ್ಕೆ ಬಂತು ಸಾಕ್ಷರ, ಬಂದ್ಮೇಲೆ ಇನ್ನೂ ಹೇಳಕ್ಕೆ ಬಂತು ಸಾಕ್ಷರ, ಬರಲಿಕ್ಕೆ ಬಂತು, ಹೆಚ್ಚೆಚ್ಚು ಬೆಳೀತಾ 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 ಹೋಗುತ್ತೆ ಜ್ಞಾನ. ಅದು ಕೊನೆಯೇ ಇಲ್ಲ, ಇನ್ನೊಬ್ಬರ ಕೈಯಲ್ಲಿ ಬರೆಸ್ತಾನೆ, ಇನ್ನೂ ದೊಡ್ಡದಾಯ್ತು ಮತ್ತೆ, ಅರ್ಥ ಆಯ್ತಾ? ಅದು ಮತ್ತೆ ಅವನು ಬೆರೆಸ್ತಾನೆ. ಹೆಚ್ಚು ಶಿಷ್ಯಾಧ್ಯ ಟಿಪ್ಪಣಾಚಾರ್ಯ ಸಂಗೀತ ಇದ್ದಾಗೆ ಪರಂಪರೆಯ ಕ್ರಿಯೇಟ್ ಮಾಡ್ತಾನೆ, ಅದರಲ್ಲೆಲ್ಲ ಎಷ್ಟು ಸಾಮರ್ಥ್ಯ ಇದೆ. ಆದ್ದರಿಂದ ಜ್ಞಾನಕ್ಕೆಂದು ಕೊನೆ ಇಲ್ಲ. ತಥೋಪಿ ಭೂಯಸೀಂ ಭಕ್ತಿ, ಯಾರು ಜ್ಞಾನಕ್ಕೆ ಕೊನೆ ಇದೆ ಅಂತ ತಿಳ್ಕೊಂಡಿರ್ತಾರೆ ಅವ್ರಿಗೆ ಜ್ಞಾನ ಬಂದಿಲ್ಲ ಅಂತ ಅರ್ಥ ಅಷ್ಟೇ. ಜ್ಞಾನ ಬಂದು ಜ್ಞಾನ ಗೊತ್ತಿಲ್ಲವನ ಮಾತಾಡ್ತಾನೆ ಹೊರತು, ಗೊತ್ತಿದ್ದವನು ಯಾವಾಗಲೂ ಜ್ಞಾನದ ಬಗ್ಗೆ ಅಲ್ಟಿಮೇಟ್ ಅಂದರೆ ಇವ್ರ ಪ್ರಕಾರ ಅಲ್ಟಿಮೇಟ್ ಅಲ್ಲ, ಆಧುನಿಕರು ಜ್ಞಾನ ಅಲ್ಟಿಮೇಟ್ ಅಲ್ಲ ಅಂದರೆ ಎಲ್ಲರೂ ಕನ್ಫ್ಯೂಷನ್ ಅಂತಾರೆ. ಆ ಥರ ಅಲ್ಲ, ಜ್ಞಾನ ಸರಿಯಾದ ದಾರಿಯಲ್ಲೇ ಅದಕ್ಕೆ ಕೊನೆ ಇಲ್ಲ, ಅಷ್ಟು ದೊಡ್ಡದಿದೆ ದೇವರ ಜ್ಞಾನ. ಇವತ್ತು ಬಿ ಎಸ್ ಸಿ ಓದ್ತಾರೆ, ಎಮ್ ಎಸ್ ಸಿ ಓದ್ತಾರೆ, ಕಾಂಟ್ರಡಿಕ್ಷನ್ ಇದೆ ಎರಡಕ್ಕೂ, ತಾರತಮ್ಯ ಇದೆ, ಕಾಂಟ್ರಡಿಕ್ಷನ್ ಇಲ್ಲ, ಅರ್ಥ ಆಯ್ತಾ? ಜ್ಞಾನದಲ್ಲಿ ತಾರತಮ್ಯ ಇದೆ, ಬಟ್ ಡಿಫರೆಂಟ್ ಜ್ಞಾನ ಆದರೆ ಅದು ಜ್ಞಾನ ಅಲ್ಲ. ಒಂದೇ ವಸ್ತುವಿನ ಬಗ್ಗೆ ವಿರುದ್ಧ ಜ್ಞಾನ ಬಂದರೆ ಜ್ಞಾನ ಅಲ್ಲ, ಒಂದು ತಪ್ಪು ಒಂದು ಸರಿ ಅಷ್ಟೇ. ದಾನಂ ವಿನ ಜ್ಞಾನಿಗೆ ಕೊನೆ ಇಲ್ಲ ಅಂದರೆ ನಾವು ತಿಳ್ಕೋಬಾರ್ದು ಅಂತಾಗಲಿ, ತಿಳ್ಕೊಂಡು ಸರಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂದರೆ ಅಂತ ಅರ್ಥ ಅಲ್ಲ ಅದಕ್ಕೆ, ಗೊತ್ತಾಯ್ತಾ? ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ ಅಂತ ಅರ್ಥ ಹೊರತು ಅದು ಜ್ಞಾನ ಇರ್ತಾರೆ. ಓದಷ್ಟು ಕನ್ಫ್ಯೂಷನ್ ಜಾಸ್ತಿ ಓದಬೇಡಿ ಅಂತಾರೆ ಆ ಟೈಪ್, ಓದಷ್ಟು ಕನ್ಫ್ಯೂಷನ್ ಜಾಸ್ತಿ ಅಂತ ಹೇಳಿದರೆ ತಪ್ಪದು. ಸರಿಯಾಗಿ ಓದದೇ ಇದ್ದಷ್ಟು ಕನ್ಫ್ಯೂಷನ್ ಜಾಸ್ತಿ, ಸರಿಯಾಗಿ ಓದಷ್ಟು ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ ಶಾಸ್ತ್ರ ಉದ್ದೇಶ ಅಸಂಶಯ ಸಂಶಯ ಚಿತ್ ಗುರುವೃತ್ತೋ ಮನೀಷಿಭಿ, ಸಂಶಯ ಕಳ್ಕೊಳ್ಳೋದೇ ಜ್ಞಾನವೃತ್ತಿಯ ದೊಡ್ಡ ಉದ್ದೇಶ. ಒಂದು ಕ್ಲಾರಿಟಿ ವೇರಿಸ್, ಸಂಶಯ ಹೋಗೋದು, ಎರಡು ಜ್ಞಾನ ವೃದ್ಧಿಯ ಪ್ರಯೋಜನ. ಆದ್ದರಿಂದ ಎಂದೂ ಜ್ಞಾನಕ್ಕೆ ಕೊನೆ ಇಲ್ಲ, ಅನಾಕು ಅದ್ವೈತದಲ್ಲಿ ಇಂಪ್ರೂವ್ಮೆಂಟ್ ಚಾನ್ಸೇ ಇಲ್ಲ. ಬ್ರಹ್ಮಕ್ಕೆ ಮುಂದೆ ಏನು ಹೋಗ್ಬೇಕಾದ್ರೆ ಕ್ಲೋಸಲ್ಲಿ ಏನೇನು ಇಲ್ಲ. ಅದ್ವೈತದಲ್ಲಿ ಎಷ್ಟು ಡಲ್ ಆಗ್ತಾರೆ ಅಂದರೆ ಅವ್ರು ಯೋಚನೆ ಮಾಡೋ ಶಕ್ತಿ ಕೂಡ ಹೋಗ್ಬಿಡೋದು. ಇತ್ತೀಚೆಗೆ ಅವ್ರು ಪುಸ್ತಕ ಬರೆಯೋದು ನೋಡಿದರೆ ಹಾಗೆ, ಏನು ಭಾರಿ ಹೊಗಳ್ತಾರೆ, ಕೆಲಸಕ್ಕೆ ಬಾರದ ಪುಸ್ತಕಗಳು, ಖಂಡನೆ ಅಂತ ಏನು ಬರೆದಿದ್ದಾರೆ ತಲೆಹರಟೆ, ಅದು ಏನು ಬುದ್ಧಿವಂತ ಪ್ರಜ್ಞೆ ಪಾಂಡಿತ್ಯ ಅಂತ ಕರೀತಾರೆ ಅದನ್ನು, ಭಾಳ ತಪ್ಪು. ಅದಕ್ಕೆ ಉತ್ತರ ಕೊಡೋದಿಲ್ಲ, ಮೊದಲು ದಡ್ತಾನೆ ಅಷ್ಟೇ, ಮೊದಲು ಕೊಡಬೇಕು ಅವಕ್ಕೆಲ್ಲ ಕೂಡ. ಯೂಸ್ಲೆಸ್ ಅಂತ ಕೂಡ ಹೇಳಬೇಕಲ್ಲ, ಇವತ್ತೆ ಯೂಸ್ಲೆಸ್ ಅಂತ ನಾವು ಅಂದರೆ ಸಾಧ ಏನು ಮಾಡಬೇಕಾದ್ರೆ ಪ್ರೂವ್ ಮಾಡ್ಬೇಕು ಯೂಸ್ಲೆಸ್ ಅಂತೆ. ಅದು ನಮ್ಮ ಕರ್ತವ್ಯ. ಅವಾಗ ಏನಾಗುತ್ತೆ, ಒಂದು ಅವರು ಒಳ್ಳೆಯವರು ಈ ಕಡೆ ಬರ್ತಾರೆ, ನಮ್ಮವ್ರು ಆ ಕಡೆ ಹೋದಂತೆ ಉಳ್ಕೋತಾರೆ, ಇಲ್ಲರ ಕನ್ಫ್ಯೂಷನ್ ಇಂದ ಹಾಳಾಗಿಬಿಡುತ್ತೆ ಸಮಾಜ. ಜ್ಞಾನಂ ವಿನ ಏನು ಬರೀತಾರೆ, ತೇಲಿಸಿ ಬರೀತಾರೆ, ಬೈದು ಬರೀತಾರೆ. ಬೈಯೋದಲ್ಲ, ಪಾಯಿಂಟ್ಸ್ ಇರಬೇಕು, ಪಾಯಿಂಟ್ಸ್ ಇರಬೇಕು, ಟು ದಿ ಪಾಯಿಂಟ್ ತಪ್ಪೊಂದು ನಮ್ಮ ತೀಕ ನಚ್ಚಿ ತಿಚ್ಚೆ ತನ್ನ ಅಷ್ಟೇ ಹೇಳಿದ್ರೆ ಸರಿಯಲ್ಲ ಅಷ್ಟೇ, ಅದು ಖಂಡನೆ ಮಾಡೋ ರೀತಿ. ಬಾಯಿ ಬಂದ ಬೈಯೋದು ಖಂಡನೆ ಅಲ್ಲ ಎಂದು ಕೂಡ. ತದ ಸಾಧು ಅದು ಸರಿಯಾದದ್ದಲ್ಲ, ಇದು ಅಸಮಂಜಸಂ ಪದಗಳು, ಅವೆಲ್ಲ ಸೆಟ್ ಪದಗಳು, ಬೇರೆ ಉಪಯೋಗಿಸೋದಿಲ್ಲ. ಆಗ ಏನದು ಮ್ಯಾಟರ್ ಓರಿಯೆಂಟೆಡ್, ಸಬ್ಜೆಕ್ಟ್ ಓರಿಯೆಂಟೆಡ್ ಹೊರತು ಪರ್ಸನಲ್ ಆಗಿ ಇರಬಾರ್ದು, ಅವ ಸರಿ ಹೋಗುತ್ತೆ. ಜ್ಞಾನಂ ವಿನಾ ಭಕ್ತೇರ ಭಾವಾತ್ ಕಥಂ ಭಕ್ತಿ, ಇವ್ರು ನಮ್ಮವ್ರು ಬರೆದ್ರು, ಯಾರು ಮಣಿಮಂದಿರ ಉತ್ತರ ಕೊಡ್ತೀವಿ ಬರೆದ್ರು, ಅವ್ರ ದೈತ್ಯರು ಅವ್ರು ಹತ್ತರಷ್ಟು ಜಾಸ್ತಿ ಬೈದು ಬರೆದ್ರು, ಶ್ಲೋಕ ತೊಗೊಬಿಟ್ರು ಅಷ್ಟೇ, ಅರ್ಥ ಆಯ್ತಾ? ಆ ವಿಷಯ ತೊಗೊಬಾರ್ದಾಗಿತ್ತು ಫಸ್ಟ್. ಇವರು ವಿಷಯ ಹೇಳೋದ್ಬಿಟ್ಟು ಬೇರೆ ಬರೆದಿದೆ, ಈಗ ಅದು ಹತ್ತು ಸಲ ಉತ್ತರ ಕೊಡಬೇಕಿಲ್ಲ, ಹತ್ತು ವರ್ಷ ಆಯ್ತು ಒಂದು ಪುಸ್ತಕ ನಾಪತ್ತೆ, ಉತ್ತರ ಬರಲೇ ಇರ ಕುತ್ಕೊಂಡ್ಬಿಟ್ರು ಅಂದರೆ ಎಷ್ಟು ಅನ್ಯಾಯ. ಇಲ್ಲದನ್ನು ಕೆರಳಿ ಸುಮ್ಮನೆ ಬೆಂಕಿ ಹಚ್ಚಿ ಸುಮ್ಮನೆ ಗೊತ್ತಾಗಾಯ್ತು, ಆಮೇಲೆ ಅದು ಸಾಲ್ವ್ ಮಾಡ್ಬೇಕು ಯಾವಾಗ. ಜ್ಞಾನಂ ವಿನಾ ಭಕ್ತೇರ ಭಾವಾತ್ ಕಥಂ ಭಕ್ತ್ಯಾ ಜ್ಞಾನಂ ಮೋಕ್ಷ ಸಾಧನತ್ವಾತ್ ಭಕ್ತೇ ತದನಂತರ ಅಭಾವಾಶಂಕಾಂ ಪ್ರಸಂಗಾದ್ವಾರಯತಿ ಮುಕ್ತೋಪೀತಿ ಭೂಯಸಿ ಭಕ್ತಿ ಭೂಯೋ ಭಕ್ತಿ ಭಕ್ತಿ ಭೂಯ ಭೂಯಿಷ್ಟಾಂತೆ ನಮ್ಮ ಮುಕ್ತಿಂ ವಿಧೇಮ ಇದ್ದಾಗೆ ಹೇಳಬೇಕು, ಭೂಯೋ ಭೂಯೋ ನಮಾಮ್ಯಹಂ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತಃ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತಃ. ಭಕ್ತಿ ಜಾಸ್ತಿ ಆಯಿತು ಮುಕ್ತನಾದ, ಆಗಲೂ ಕೂಡ ಭಕ್ತನಾಗೇ ಉಳಿತಾನೆ ಹೊರತು ಐಕ್ಯ ಹೊಂದೋದಿಲ್ಲ. ಅಂದರೆ ಮುಕ್ತನಾದ್ಮೇಲೂ ಭಕ್ತನಾಗೇ ಇರ್ತಾನೆ ಹೊರತು ಏನಾಗೋದಿಲ್ಲ, ಅವನ ಐಕ್ಯ ಹೊಂದೋದಿಲ್ಲ. ಆಶ್ಚರ್ಯದಲ್ಲಿ ಐಕ್ಯ ಹೊಂತಾರೆ ಅಂತ ಹೇಳ್ತಾರೆ, ತಪ್ಪದು. ಸಾಧ್ಯಾನಂದ ಸ್ವರೂಪೈವ ಭಕ್ತಿರ್ ನೈವಾತ್ರ ಸಾಧನಂ, ಇಲ್ಲೂ ಭಕ್ತಿ ಇದೆ ಅಂತೀರಿ, ಅಲ್ಲೂ ಭಕ್ತಿ ಇದೆ ಅಂತೀರಿ, ಹಾಗಿದ್ದರೆ ಭಕ್ತಿಗೆ ಎಂಡೆ ಅಂದರೆ ಭಕ್ತಿ ಎಂಡಾಗದ. ಇಲ್ಲಿ ಭಕ್ತಿ ಸಾಧನ, ಅಲ್ಲಿ ಭಕ್ತಿ ಸಿದ್ಧಿ, ಗೊತ್ತಾಯ್ತು? ಅದೇ ಭಕ್ತಿ ಏನಾಗಿದೆ ಈಗ ಸಿದ್ಧಿ. ಉದಾಹರಣೆಗೆ ಫೀಸ್ ಕೊಟ್ಟು ಓದ್ದ, ದುಡ್ಡು ಬಂತು, ಫೀಸ್ನಿಂದ ಏನು ಉಪಯೋಗ ಆಯ್ತು ಅವನಿಗೀಗ, ಫೀಸ್ ಕಟ್ಟಿದ್ದಕ್ಕೆ ವ್ಯಾಪಾರ ಮಾಡಿ ಇನ್ವೆಸ್ಟ್ ಮಾಡಿ ದುಡ್ಡು ಹಾಕ್ತಾನೆ ಫಸ್ಟು, ಆಗ ದುಡ್ಡು ಜಾಸ್ತಿ ಬರುತ್ತೆ. ಇನ್ವೆಸ್ಟೇ ಮಾಡದೆ ಹೋದರೆ ದುಡ್ಡೇ ಬರೋದಿಲ್ಲ. ಅದು ಜ್ಞಾನ ಇನ್ವೆಸ್ಟ್ ಮಾಡಿದಷ್ಟು ಏನಾಗುತ್ತೆ ಜ್ಞಾನ ಅದು. ಬಟ್ ಇನ್ವೆಸ್ಟ್ ಮಾಡೋದು ಅಂದರೆ ಏನು, ಪಾಠ ಪ್ರವಚನ ಇನ್ವೆಸ್ಟ್ಮೆಂಟ್, ಪಾಠ ಪ್ರವಚನ ಮಾಡ್ತಾ ಹೋದಂತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಬೆಳೀತಾ ಬೆಳೀತಾ ಹೋಗುತ್ತೆ. ಸೊ ಮುಕ್ತಿಯಲ್ಲಿ ಏನಾಯ್ತದೆ ಈಗ, ಬೆಳೆಯೋ ಚಾನ್ಸ್ ಇಲ್ಲ. ಏನು ಮಾಡ್ತಾ ಇದೆ, ಸಿದ್ಧಿ ಅದು, ಇದು ಸಾಧನ ಅದು ಸಿದ್ಧಿ. ಮೊದಲು ಹಾಕಿದ ದುಡ್ಡು ಸಾಧನ, ಬಂದ ದುಡ್ಡು ಸಿದ್ಧಿ, ಎರಡೂ ಸಿದ್ಧಿ, ಜ್ಞಾನನೇ ಎರಡೂ ಧನನೇ. ಅದು ಸಾಧನ ರೂಪದ ಧನ ಬೇರೆ, ಸಿದ್ಧಿ ರೂಪದ ಧನ ಬೇರೆ. ಇಲ್ಲಿ ಭಕ್ತಿ ಸಾಧನ ಭಕ್ತಿ ಬೇರೆ, ಸಿದ್ಧಿ ಭಕ್ತಿ ಬೇರೆ. ಮುಕ್ತಿಯಲ್ಲಿರೋದೆಲ್ಲ ಯಾವುದದು, ಸಿದ್ಧವಾದ ಭಕ್ತಿ ಅಂತ ಹೇಳ್ತಾರೆ. ಅದೆಲ್ಲ ಆಚಾರ ನಿರ್ಣಯದ ಬೇರೆತಾರೆ ಮೊದಲೇ ಅಧ್ಯಾಯದೊಳಗೆ ಏನಂತ, ಯಥಾ ಶೌಕ್ಲ್ಯಾಧಿಕಂ ರೂಪಂ ಗೋರ್ಭವತ್ತೇವ ಸರ್ವದ ಮುಕ್ತಾನಾಮಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ ಅಂತ ನಿರ್ಣಯದಲ್ಲಿ ಹೇಳ್ತಾರೆ. ಅಂದರೆ ಗೋವು ಕರುವಾಗಿದ್ದಾಗಲೂ ಬೆಳಗಿರುತ್ತೆ, ದೊಡ್ಡದಾದ್ಮೇಲೂ ಬೆಳಗಿರುತ್ತೆ, ಅದೇನಾಗೋದಿಲ್ಲ. ಬಿಡಿ ಗೋವು ಚೇಂಜ್ ಆಗೋದಿಲ್ಲ, ಮೊದಲು ಬೆಳೆಯೋ ಬಿಡಿ, ಬೆಳೆದು ಬಿಡಿ, ಅಷ್ಟೇ ಡಿಫ್ರೆನ್ಸ್, ಗೊತ್ತಾಯ್ತಾ? ಇದು ಸಿದ್ಧಿ, ಅದು ಸಾಧನ, ಅಲ್ಲಿ ಚೇಂಜ್ ಆಗಿಲ್ಲ. ಅದೇ ಭಕ್ತ ಅಂಬವನು ಬೆಳೀತಾ ಬೆಳೀತಾನೆ ಹೋಗ್ತಾನೆ ಹೊರತು ಅವನೇನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ, ಭಕ್ತಿ ಭಕ್ತನೇ ಇರ್ತಾನೆ ಎಂಬುದಕ್ಕೆ ದೊಡ್ಡ ದೃಷ್ಟಾಂತ. ಯಥಾ ಶುಕ್ಲಾಧಿಕಂ ರೂಪಂ ಗೋರ್ಭವತ್ತೇವ ಸರ್ವದ, ಗೋವು ಸದಾ ಕಾಲ ಬಿಳಿ ಬಸ್ ಬಿಳಿ ಗೋವು ಬಿಳಿ ಹಾಗೆ ಆಗಿರುತ್ತೋ ಭಕ್ತ ಭಕ್ತನಾಗೇ ಇರ್ತಾನೆ, ಗೊತ್ತಾಯ್ತಾ? ಅಲ್ಲಿ ಬಿಳಿ ಕ್ಲಾರಿಟಿ ಇರುತ್ತೆ ಅಷ್ಟೇ ಹೊರತು ಬೇರೆ. ಚೆನ್ನಾಗಿ ಸ್ನಾನ ಮಾಡಿಸಿದ್ರು ಗೋವು ಹ್ಯಾಕ್ ಕಾಣಪ್ತಿಗೆ ಅದ ಹೊಳೆಯುತ್ತೆ, ಬಿಳಿ ಬಣ್ಣ ಬರಲಿಲ್ಲ, ಬಿಳಿ ಬಣ್ಣ ಏನಾಯ್ತು ಇದು ಕಡೆ ಹೋಗಿ ಬ್ರೈಟ್ ಆಯ್ತು ಅಷ್ಟೇ ಹೊರತು ಅದು ಸ್ನಾನದ ಪರ್ಪಸ್. ಅದು ತೊಳೆದು ಕಪ್ಪು ಆಗಿಬಿಟ್ರೆ ಬಿಳಿ ಕಳೆದು ಸ್ನಾನ ಮಾಡಿದ ಮೇಲೆ ಬಿಳಿ ಕಪ್ಪು ಬಿಳಿ ಆಗಿಬಿಟ್ರೆ ಯಾರು ಮಾಡಿಸ್ಲಿಕ್ಕೆ ಹೋಗಲ್ಲ ಮೇಲೆ. ಏನೋ ಸಿಂಪಾಸಿಬಲ್, ಯಾಕಂದ್ರೆ ಸಿದ್ಧಿ ಅಂತ ಹೇಳಿದ ಮೇಲೆ ಮತ್ತೇನಿಲ್ಲ, ಇದು ಪ್ರಶ್ನೆನೇ ಇಲ್ಲ. ಇಲ್ಲ ಸಾ, ಅದಕ್ಕೆ ಮುಕ್ತಿಗಿಂತ ಮುಂಚೆ ಸಾಧನೆ ಮಾಡಬೇಕು. ಮುಕ್ತಿ ಹೋದ್ಮೇಲೆ ಇಲ್ಲ, ಹಾ ಊಟ ಆದ್ಮೇಲೆ ಮತ್ತೆ ಊಟಕ್ಕೆ ಹೇಳಿ ಅಂದ್ರೆ ಆಗ ಹಾಗೆ. ಅಲ್ಲಿ ಸಾಧನ ವೃದ್ಧಿ ಆಗ್ತಿರುತ್ತೆ ಅಷ್ಟೇ, ಅನವೃದ್ಧಿ ಯಾವ್ದು ವೃದ್ಧಿ ಇಷ್ಟು ಈ ರೀತಿ ಹೋಗೋದು ಈ ರೀತಿ ಇಷ್ಟೇ ಹೊರತು ಜಾಸ್ತಿ ಹೋಗೋದೆಲ್ಲ ಕಡಿಮೆ ಆಗೋದಿಲ್ಲ. ಅದು ಅಟ್ಯಾಚ್ ಇರೋದಕ್ಕೆ ಸಪ್ರೇಟ್ ಅಲ್ಲ. ಹೇಳಿದ ಅಲ್ಲಿ ಊಟ ಮಾಡಿ ಅಮೃತ ಬಿ ತಗೊಂಡ ಅವ್ರು ಏನು ಬಡಿಸಿದ್ರು ಹೇಳಾಗಿಲ್ಲ, ಅದಕ್ಕೆ ಇವತ್ತಿಗೆ ಅರ್ಥನೇ ಆಗಲ್ಲ. ಅದರಿಂದ ತಷ್ಟ ರೆಡಿ ಆಗಿರ್ತಾರೆ, ಊಟ ಕುಡಿತಿರ್ಲಕ್ಕೆ ಮತ್ತೆ ಕುಡಿಲಿಕ್ಕೆ ಶುರು ಮಾಡಿಬಿಡ್ತಾರೆ ಊಟ ಮುಗಿತಿರ್ಲಕ್ಕೆ. ಅಮೃತ ಪಿಧಾನಮಸಿ, ಅಮೃತ ಉಪಸ್ತರಣಮಸಿ, ಅಮೃತೋಪಸ್ತ ಅಮೃತಾಪಿಧಾನಮಸಿ, ಅಮೃತ ಅಪಿಧಾನಮಸಿ, ಇನ್ನು ಬಾಯಿ ಮುಚ್ಚಿದೆ ಅಂತ ಅರ್ಥ, ಗೊತ್ತಾಯ್ತಾ? ಕ್ಲೋಸ್ ಅದು ಈ ಬ್ಯಾಲೆಟ್ ಬಾಕ್ಸ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಕ್ಕೆ ಬರಲ್ಲ. ಅಲ್ಲಿವರೆಗೂ ಲಾಸ್ಟ್ ವೋಟಿಂಗ್ ಅಂದ್ರೆ ಏನ್ ಮಾಡ್ತಾರೆ ಅದರ ಮತ್ತೆ ಕ್ಲೋಸ್ ಮಾಡಿದ್ರೆ ಇರೋದು ಕೋರ್ಟ್ ಕೇಸ್ ಆಯ್ತು, ದೊಡ್ಡ ಕೇಸ್ ಆಗಿಬಿಡುತ್ತೆ. ಅದು ಮಾಡಿದ್ಮೇಲೆ ನಾವು ಚೇಂಜ್ ಮಾಡಾಗಿಲ್ಲ, ಸೀಲ್ಡ್ ಅದು ಅಷ್ಟೇ. ಸೊ ಅಮೃತಾಪಿ ತ ಇನ್ನೇನು ತಗೊಳ್ಳಾಗಿಲ್ಲ ಅಂತ ಅರ್ಥ. ಅಮೃತಾಪಿ ತಗೊಂಡ ಅಂದ್ರೆ ಏನು ಹಾಕಿದ್ರು ತಗೊಳ್ಳಾಗಿಲ್ಲ, ಅದು ನಿಯಮ. ಅದೇ ರೀತಿಯಲ್ಲಿ ಮುಕ್ತಿಗೆ ಹೋದ್ಮೇಲೆ ಏನಿಲ್ಲ ಸಿದ್ಧಿ, ಮತ್ತೆ ಪ್ರಶ್ನೆ ಇಲ್ಲ. ಆಗಿದ್ದಷ್ಟು ಅಷ್ಟೇ, ಅದಕ್ಕೆ ಅವಸರ ಪಟ್ಟು ಮುಕ್ತಿಗೆ ಹೋಗೋದಿಲ್ಲ. ಜ್ಞಾನಿಗಳು ಏನ್ ಮಾಡ್ತಾರೆ, ಸಾಧನೆ ಪೂರ್ತಿ ಮುಗಿಸೋಡೆ ಒದ್ದು ಹೋಗ್ತಾರೆ, ಹೊತ್ತು ಮೊದಲು ಹೋಗೋದಿಲ್ಲ. ಬ್ರಹ್ಮರುದ್ರಮಾತಿಭ್ಯೋಪಿ ಉತ್ತಮತ್ವ ಸ್ವತಂತ್ರತಾಂ ಸರ್ವಶ್ಚ ತದಧೀನತ್ವ ಸರ್ವ ಸದ್ಗುಣಪೂರ್ಣತಾಂ ಬ್ರಹ್ಮರುದ್ರ ರಮಾದಿಭ್ಯ ಸಾಧ್ಯಾನಂದ ಸ್ವರೂಪ ಇವ ಭಕ್ತಿರ್ನೈವಾತ್ರ ಸಾಧನಂ. ಬ್ರಹ್ಮರುದ್ರ ರಮಾದಿಭ್ಯೋಪಿ ಉತ್ತಮತ್ವ ಸ್ವತಂತ್ರತಾಂ, ಬ್ರಹ್ಮ ರುದ್ರ ರಮಾದಿಭ್ಯಗಳಿಂದ ಉತ್ತಮನಾಗಿದ್ದಾನೆ ಪರಮಾತ್ಮ, ಅಬ್ಸಲ್ಯೂಟ್ಲಿ ಸ್ವತಂತ್ರನಾಗಿದ್ದಾನೆ. ಸರ್ವಶ್ಚ ತದಹೀನತ್ವ ಸರ್ವಸದ್ಗುಣ ಪೂರ್ಣತಾಂ, ಎಲ್ಲವೂ ಅನವಧೀನ, ಸರ್ವ ಸದ್ಗುಣಗಳಿಂದ ಪೂರ್ಣನಾಗಿದ್ದಾನೆ ಅನ್ನೋದು ಅದು. ನಿರ್ದೋಷತ್ವಂಚ ವಿಜ್ಞಾಯ ವಿಷ್ಣೋಸ್ತತ್ರ ಅಖಿಲಾಧಿಕ, ನಿರ್ದೋಷತ್ವವನ್ನು ತಿಳ್ಕೊಂಡು ತತ್ರ ಅಧಿಕ ಅಖಿಲಾಧಿಕ ಸ್ನೇಹೋ ಭಕ್ತಿರೀತಿ ಪ್ರೋಕ್ತ ಸರ್ವೋಪಾಯೋತ್ತಮೋತ್ತಮ. ಅದಕ್ಕೆ ವಿಷ್ಣೋ ತತ್ರ ಅಖಿಲಾಧಿಕ ಸ್ನೇಹೋ ಭಕ್ತಿ, ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಮಣ ತತ್ರ ಭಕ್ತಿಂ ಗರಿಷ್ಠ. ಈ ಮಾತಿನ ಎಕ್ಸ್ಪ್ಲನೇಷನ್ ಅದು, ವಿಷ್ಣೋ ತತ್ರ ಅಖಿಲಾಧಿಕ ಸ್ನೇಹ ಭಕ್ತಿ ಇತಿ ಪ್ರೋಕ್ತ. ದೇವರಲ್ಲಿ ಬ್ರಹ್ಮದೇವರಿಗೆ ಸಮಾಂತ ಭಕ್ತಿ ಮಾಡಿರೋ ಭಕ್ತಿ ಅಲ್ಲ, ವಿಷ್ಣು ಬ್ರಹ್ಮನಿಗೆ ಸಮಾಂತ ನೋಡಿ ನೋಡಿದ್ರು ಬಹಳ ಗ್ರೇಟ್ ಪೊಸಿಷನ್ ಕೊಟ್ಟಾಗ ಲೆಕ್ಕ. ಆದರೆ ಬ್ರಹ್ಮದೇವರಲ್ಲಿ ವಿಷ್ಣು ಎಲ್ಲಿ ಸಾರಿದೆ, ಸಾಮ್ಯ ಭಕ್ತಿ ಎಂಬ ನೋ ಭಕ್ತಿ. ಆಮೇಲೆ ವಿಷ್ಣು ಬ್ರಹ್ಮದಿಗಿಂತ ಶ್ರೇಷ್ಠ, 10 ಗುಣ ಶ್ರೇಷ್ಠ, ಅದು ಭಕ್ತಿ ಅಲ್ಲ. ಯಾತಕ್ಕೆ ಸ್ವಲ್ಪ ಶ್ರೇಷ್ಠ ಮಾಡಿದೆ ಅದಷ್ಟು, ಎಷ್ಟು ಗುಣ ಶ್ರೇಷ್ಠ ಅಂತ ಹೇಳಬೇಕು, ಅನಂತ ಅನಂತ ಆಗ ಭಕ್ತಿನೇ ಹೊರತು ಸ್ವಲ್ಪ ಭಕ್ತಿ ಜಾಸ್ತಿ ಮಾಡಿದ್ರಲ್ಲ, ಸಮ ಮಾಡಿದ್ರಲ್ಲ, ಕಡಿಮೆ ಮಾಡಿದ್ರಂತೂ ದ್ವೇಷ, ಎಲ್ಲ ದ್ವೇಷಗಳೇ ಅವೆಲ್ಲ ಕೂಡ. ಸಾಮ್ಯಾಧಿಕೇ ತದನ್ನೇಷ ಭೇದ ಸ್ತದ್ಗತ ಏವಚ ದ್ವೇಷ ಏತಿ ಅಖಿಲಾಮತ, ನಾವಿದ ದ್ವೇಷಗಳಲ್ಲಿ ಅದು ಸೇರ್ಕೊಂಬಿಡುತ್ತೆ. ಏನ ಅದೆಲ್ಲ ಅಂಡರ್ಸ್ಟುಡ್ ಹೇಳಿದ್ನಲ್ಲ, ತಿಳ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ತಿಳ್ಕೊಬಾರ್ದು ಅಂತ ಹೇಳ್ತಿರೋದು, ತುಂಬ ಜಾಸ್ತಿ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಸರ್ವೋಪಾಯೋತ್ತಮೋತ್ತಮ ತೇನೈವ ಮೋಕ್ಷೋ ನಾನೇನ ದೃಷ್ಟ್ಯಾಧಿಕಿ ದೃಷ್ಟ್ಯಾಧಿಹಿ ತಸ್ಯ ಸಾಧನಂ. ಒಬ್ಬ ಚೀಫ್ ಮಿನಿಸ್ಟರ್ ಇದ್ದಾನೆ, ಒಂದು 30-40 ಜನ ಮಿನಿಸ್ಟರ್ಗಳಿದ್ದಾರೆ, ಗೊತ್ತಾಯ್ತಾ? 30-40 ಜನ ಸೇರಿದ್ರು ಕೂಡ ಇವನ್ ಪವರ್ ಅವರಿಗಿಲ್ಲ, ಅರ್ಥ ಆಯ್ತಾ? ಅವರೊಬ್ಬರು ಪವರ್ ಎಷ್ಟಿದೆ? ಇಷ್ಟು ಜನ ಡಿಸ್ಮಿಸ್ ಮಾಡೋದ್ಬೇಕಾದ್ರೆ ಇಷ್ಟು ಜನನು, ಆಗ ಅಷ್ಟು ಜನ ಸೇರಿ ಅವ್ನು ಮಾಡಕ್ ಬರಲ್ಲ, ಅರ್ಥ ಆಯ್ತಾ? ಇಲ್ಲಿ ಮಾಡಬಹುದು, ಆಕ್ಚುಲಿ ಮಾಡಕ್ ಬರೋದಿಲ್ಲ. ಯಾಕೆ ಅವ್ನ ಪವರ್ ಎಷ್ಟಿದೆ ಅಂತ ಕೇಳಿದ್ರೆ ಅದು ಜಾಸ್ತಿ ಇದೆ. ಆ ಅರ್ಥದಲ್ಲಿ ಒಬ್ಬರು ಸಂಖ್ಯೆ ಕೌಂಟ್ ಆಗೋದೇ ಇಲ್ಲ ಇಲ್ಲಿ. ಇವತ್ತು ಕಾಲೇಜ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಅಷ್ಟೇ, 100 ಜನ ಹುಡುಗರು ಅಷ್ಟೇ, 100 ಜನ ಇದ್ರು ಅಷ್ಟೇ. ಅವ್ರು ಪ್ರಿನ್ಸಿಪಾಲ್ ವಿ ಸಿ ಅಂದ್ರೆ ವಿ ಸಿ, ಪ್ರಿನ್ಸಿಪಾಲ್ ಅಂದ್ರೆ ಪ್ರಿನ್ಸಿಪಾಲ್ ಒಂದೇ, ಎಲ್ಲರ ಮೇಲೆ ಅವ್ನ ಪವರ್ ಇದೆ. ಆ ಥರ ಇದೆ ಹೊರತು ಜಸ್ಟ್ ಅಲ್ಲ, ತುಂಬ ಎಲ್ಲರ ಮೇಲೆ ಎಲ್ಲ ರೀತಿ ಆಕ್ಷನ್ ತಗೊಳಕ್ಕೆ ಬರುತ್ತೆ ಅಫಿಷಿಯಲ್ ಲೆವೆಲಲ್ಲಿ. ಇಲ್ಲಿ ಆ ಎಲ್ಲದರಲ್ಲೂ ಸ್ವರೂಪ ಪ್ರವೃತ್ತಿ ಸತ್ತ ಎಲ್ಲ ಬಂತು ಪ್ರವೃತ್ತಿ. ತೇನೈವ ಮೋಕ್ಷೋ ನಾನೇ ನ ದೃಷ್ಟ್ಯಾದಿಹಿ ತಸ್ಯ ಸಾಧನಂ, ಅದರಿಂದನೇ ಮೋಕ್ಷ ಹೊರತು ಬೇರೆ ಯಾರಿಂದನೂ ಮೋಕ್ಷ ಇಲ್ಲ. ಮೋಕ್ಷ ಕೊಡೋ ಶಕ್ತಿ ಬೇರೆಯವರಿಗೆ ಸ್ವಾತಂತ್ರ್ಯನ ಇಲ್ಲವೇ ಇಲ್ಲ. ದೃಷ್ಟ್ಯಾದಿಹಿ ತಸ್ಯ ಸಾಧನ, ಅದಕ್ಕೆ ಸಾಧನ ದೃಷ್ಟಿ ಅಂದರೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಮೊದಲಾದವುಗಳೇ ಅದಕ್ಕೆ ಸಾಧನ. ಅದಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಪ್ರಯತ್ನ ಪಡಬೇಕಾದ ಭಾರಿ ಮುಖ್ಯ. ಕೋರ್ಸ್ ಕಂಪ್ಲೀಟ್ ಆಗಿಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಆಯಿತು, ಆಮೇಲೆ ಫೇಲ್ ಆದ ಇವನು, ಏನಾಯ್ತು ಅಲ್ಲಿಗೆ? ಕತೆ ಮುಗೀತಲ್ಲಿ ಸೊ ಇವತ್ತು ಅಪರೋಕ್ಷ ಜ್ಞಾನ ಬರದೆ ಕೋರ್ಸ್ ಮುಗಿಯೋವರೆಗೂ ಕೂಡ ಏನಿಲ್ಲ ಅವನಿಗೆ, ಕೆಲಸ ಯಾಕೆ ಸಿಗೋದಿಲ್ವೋ ಗೊತ್ತಾಯ್ತಾ? ಅಪರೋಕ್ಷ ಜ್ಞಾನ ಆಗೋವರೆಗೂ ಏನಿಲ್ಲ ಅವನಿಗೆ, ಮೋಕ್ಷ ಇಲ್ಲ. ಆ ದೃಷ್ಟಿಯಿಂದ ಅಪರೋಕ್ಷ ಜ್ಞಾನ ಆಗಲೇಬೇಕು ಅನ್ನೋ ಹಠ ಇದ್ದರೆ ಸಾಧ್ಯ. ಇವತ್ತು ಕ್ಯಾಜುವಲ್ ಜ್ಞಾನ ಏನಾಗಿದೆ ಇವತ್ತು, ಕ್ಯಾಜುವಲ್ ಅನಿಸ್ಬಿಟ್ಟಿದೆ. ಸಾಧ್ಯ ಸಾಧ್ಯ, ಕ್ಯಾಜುವಲ್ ಹೋಗೋದಿದ್ದರೆ ಪಾಸ್ ಆಗ್ತಾನೆ ಅವನು, ರ್ಯಾಂಕ್ ಎಲ್ಲ ಪಾಸ್ ಕೂಡ ಆಗೋದಿಲ್ಲ ಕ್ಯಾಜುವಲ್ ಹೋಗೋದು. ಏನು ಮಾಡ್ಬೇಕು ಅವನೀಗ, ತಾಲ್ ಕಮಿಟ್ಮೆಂಟ್ ಓದಬೇಕು, ಕೋರ್ಸನ್ನು ಮುಗಿಸ್ಬೇಕು, ಚೆನ್ನಾಗಿ ಮುಗಿಸ್ಬೇಕು ಅಂತ ಹೇಗೆ ಒಲೋಕದಲ್ಲಿ ಓದ್ತಾನೆ, ಹಾಗೆ ಶಾಸ್ತ್ರವನ್ನು ಸರಿಯಾಗಿ ಓದಬೇಕು. ಅದಕ್ಕೆ ಫುಲ್ ಅಕ್ಯುರೇಸಿ ಅಲ್ಲಿ ಮೇಂಟೈನ್ ಮಾಡಬೇಕು. ನಾವು ಲೌಕಿಕದಲ್ಲಿ ಸ್ವಲ್ಪ ಕ್ಲಾರಿಟಿ ಹೆಚ್ಚು ಕಡಿಮೆ ಆದರೆ ಏನಂತ ದೋಷ ಇಲ್ಲ. ಯಾವುದ್ರಲ್ಲಿ ಕ್ಲಾರಿಟಿ ವೇರಿ ಆಗಬಾರ್ದು, ನಮ್ಮಲ್ಲೇ ಕ್ಲಾಸ್ನಲ್ಲಿ ಆಪ್ಷನಲ್ಸು ಜನರಲ್ ಬಂದಾಗ ಜನರಲ್ ಸಬ್ಜೆಕ್ಟ್ ಕಡಿಮೆ ಆದರೆ ತೊಂದರೆ ಇಲ್ಲ, ಯಾವ್ದು ತೊಂದರೆ ಆಗಬಾರ್ದು, ಆಪ್ಷನ್ ತೊಂದರೆ ಆಗಬಾರ್ದು. ಆ ಥರ ನಾವು ಅದು ಪ್ಲಾನ್ ಮಾಡಿಕೊಂಡ್ರೆ ಬೋಧಕ್ಕೆ ಬರೋದು. ನಾವು ಓದ್ತಿರೋದೆಲ್ಲ ಬರೀ ಕ್ಯಾಶುವಲ್, ಟೈಮ್ ಆದರೆ ಅಲ್ಲಿಂದ ಶುರುವಾಗುತ್ತೆ, ಟೈಮ್ ಆಗಲಿಲ್ಲ ಓದಲಿಲ್ಲ ಹೇಗಾಗ್ಬಿಡುತ್ತೆ. ಹಾಗಾಗಬಾರ, ಫಸ್ಟ್ ಪ್ರಯಾರಿಟಿ ಅದಕ್ಕೆ ಟಾಪ್ ಪ್ರಯಾರಿಟಿ. ಆಗ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ, ಇಲ್ಲದವ್ರಿಗೆ ಜ್ಞಾನ ಬರಲಿಕ್ಕೆ ಇರ್ತಾನೆ. ಕೇಳ್ತೇನೆ, ಏನಯ್ಯ ಪಾಸ್ ಆಗ್ತಿ ಅಂತಾರಲ್ಲ, ಹಾಗೆ ಈ ರೀತಿ ತೋರಿಸಿ ಪಾಸ್ ಆಗೋದು ಗೋವಿಂದ ಅಂತ ಹೇಳ್ತಾರಲ್ಲ, ಇವತ್ತು ನಮ್ಮ ಸಾಧನೆ ಹೋಗ್ಬಿಟ್ರೆ ಗೋವಿಂದ ಅನಿಸ್ಬಿಡುತ್ತಾರೆ, ಇವನೇನು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅನಿಸ್ತದಲ್ಲ, ಹಾಗೆ ಹಾಗೆ ಮಾಡಬಾರ್ದು. ಸರಿಯಾಗಿ ನೋಡಿ ಅವ್ರು ಇವನು ಪಾಸ್ ಆಗೋ ಲಕ್ಷಣ ಇದೆ, ಎಷ್ಟೊತ್ತ ನೋಡಿದ್ರೆ ಇವನು ಪಾಸ್ ಆಗೋ ಚಾನ್ಸ್ ಇದೆ ಅಂತ ನೋಡಿ ಓದೋ ನೋಡಿ ನಿಮ್ಗೆ ಅನಿಸುತ್ತೆ. ಆ ಥರ ಸಾಧನೆ ನೋಡಿದಾಗ ಇವತ್ತು ಆ ದೃಷ್ಟಿಯಿಂದ ಅನಿಸೋ ಚಾನ್ಸಸ್ಸೇ ಇಲ್ಲ ಹಾಗಿರುತ್ತೆ. ಕೀದೃಶಿ ಸಾ ವಿಷ್ಣು ಭಕ್ತಿ ಇತ್ಯತಃ ಬ್ರಹ್ಮೇತಿ ಕಥಂ ಭಕ್ತೇರೇವ ಜ್ಞಾನಾದಿ ಸಾಧನತ್ವ ಮುಚ್ಚತೆ ತಸ್ಯ ನ ಚೈತಾವತಾನುಪತ್ತಿ ನ ಮುಕ್ತ ಭಕ್ತೇ ಫಲಸದ್ಭಾವ. ಇಂಪಾರ್ಟೆಂಟ್, ಮುಂದಂತ ಹೇಳ್ತಾರೆ, ಫಲಾಂಗೀಕಾರೇ ಚ ಮುಕ್ತೋ ಭಕ್ತಿ ಸದ್ಭಾವೇ ಸುಖಾದಿ ಫಲಮಿ ಸ್ಯಾತ್ ಅನ್ಯಥಾ ತದನುಪತ್ತೇ ಫಲ ಅಂಗೀಕಾರೇ ಚ ವೃದ್ಧಾದಿ ಪ್ರಾಪ್ತಿರಿತ್ಯತಃ ಸಾಧ್ಯ ಇತಿ. ಅಲ್ಲಿ ಭಕ್ತಿ ಇದ್ದ ಮೇಲೆ ಫಲ ಇರಬೇಕು. ಭಕ್ತಿ ಇಲ್ಲ ಅಂದರೆ ಭಕ್ತಿ ಹೋಯ್ತಲ್ಲ, ವೃದ್ಧಿ ಏನೇನಾಗುತ್ತೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳಿದರು ಸಾಧ್ಯ ಭಕ್ತಿ ಸಿದ್ಧ ಭಕ್ತಿ. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟೋದ, ಯಾತಕ್ಕೆ 10 ಲಕ್ಷ ಬರುತ್ತೆ ಅಂತ ಹೇಳಿ ಅಷ್ಟೇ ಓದ್ದ, ಕ್ಲಾಸ್ ಓದ್ದ ಬಂತು. ಇಲ್ಲ 10 ಲಕ್ಷ ಡೊನೇಷನ್ ಸಾಮಾನ್ಯ ಕೊಡಲಿಕ್ಕೆ ಉಳಿದವರಿಗೆ ಸುಮ್ಮನೆ ಎಫ್ ಡಿ ಹೋಗ್ಬಿಟ್ಟರೆ ಸುಖ ಬದುಕಬಹುದಾಗಿತ್ತು, ಯಾಕೆ ಕೊಟ್ಟ ಅನಿಸುತ್ತೆ ಅವನಿಗೆ? ಹೌದಾ, 10 ಲಕ್ಷ ಕೊಟ್ಟು ಸೀಟ್ ತಗೊಂಡ್ರೆ ಸಾಮಾನ್ಯರಿಗೆ ಏನನ್ಸುತ್ತೆ? ಇವನಿಗೆ ಬುದ್ಧಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಅದೇ 10 ಲಕ್ಷ ಎಫ್ ಡಿ ಇಟ್ಕೊಂಡು ಜೀವನ ಪೂರ್ತಿ ಸುಖವಾಗಿರ್ಬೋದಾಗಿತ್ತು ಅಂತ ಅನ್ಕೋತಾನೆ. ಆದರೆ ಅವನಿಗೆ ದುಡ್ಡಿನ ವ್ಯಾಲ್ಯೂ, ಈ 10 ಲಕ್ಷ ಸ್ವಲ್ಪಿಸಿದ್ರೆ ಏನಾಗಿರುತ್ತೆ ಇದು? ಹಿಂದಿನ ಕಾಲದಲ್ಲಿ 1 ಲಕ್ಷ ಅಂದರೆ ಎಷ್ಟು ಬೆಲೆ ಇತ್ತು ಅದಕ್ಕೆ? ಇವತ್ತೇನು 10 ಲಕ್ಷ ಅಂದರೆ ಅರ್ಥನೇ ಇಲ್ಲ. ಸಾಮಾನ್ಯ 1 ಲಕ್ಷ ಇಟ್ಕೊಂಡಿರ್ತಾನೆ ಇವತ್ತು, ಹಾಗಾಗಿದೆ. ಅದು ಮನಿ ಯಾವಾಗಲೂ ಡಿಪ್ರಿಷಿಯೇಟ್ ಆಗುತ್ತೆ, ಜ್ಞಾನ ಅಪ್ರಿಷಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಅದು ಸಿಂಪಲ್ ಅದ. ಜ್ಞಾನ ಯಾತಕ್ಕೆ ದೊಡ್ಡದು ಅಂದರೆ ಡಿಪ್ರಿಷಿಯೇಷನ್ ಇಲ್ಲ ಜ್ಞಾನಕ್ಕೆ. ಇನ್ಫ್ಯಾಕ್ಟ್ ಜ್ಞಾನಕ್ಕೆ ರಿಟೈರ್ಡ್ ಪರ್ಸನ್ಸು ಅವರಿಗೆಲ್ಲ ಜ್ಞಾನಕ್ಕೆ ಭಾರಿ ಬೆಲೆ. ರಿಟೈರ್ಡ್ ಜಡ್ಜ್ಗಳೆಲ್ಲ ಕಮಿಷನರ್ ಇದಾಗಿಬಿಡ್ತಾರೆ. ಸರಿಯಾಗಿರ್ಬೇಕಷ್ಟೇ, ಸರಿಯಾಗಿದ್ದರೆ ಅವ್ರು ಸೇರಿಸ್ತಾರೆ. ಯಾತಕ್ಕೆ? ಜ್ಞಾನಕ್ಕೆ ಬೆಲೆ ಇದೆ. ಅರ್ಥ ಆಯ್ತಾ? ಈಗ ಸೊ ಅದನ್ನ ಓದ್ಕೊಂಡು ಎಲ್ಲ ಜ್ಞಾನಕ್ಕೆ ಟ್ರೈ ಮಾಡ್ತಾರೆ. ಧನಕ್ಕೆ ಡಿಪ್ರಿಷಿಯೇಷನ್ ಇದೆ, ಜ್ಞಾನಕ್ಕೆ ಡಿಪ್ರಿಷಿಯೇಷನ್ ಕ್ವಶನ್ ಇಲ್ಲೇ ಇಲ್ಲ. ಯಾವಾಗಲೂ ಏನಾಗುತ್ತೆ, ಅದು ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಜ್ಞಾನದ ಮಹತ್ವ ಎಷ್ಟು ದೊಡ್ಡದು ಎಂಬುದಕ್ಕೆ ನಮ್ಮ ಅನುಭವದಲ್ಲೇ ಬೇಕಾದ ಸಿಗುತ್ತೆ. ಅದಕ್ಕೆ 10 ಲಕ್ಷ ಕೊಟ್ಟು ಅವನು ಓದ್ತಾನೆ, ಆಮೇಲೆ ಏನು ಮಾಡ್ತಾನೆ, ಕೋಟಿ ಗಟ್ಟಲೆ ಬರುತ್ತೆ. ಅದು 10 ಲಕ್ಷ ಕೊಡಿ ಜೀರೋ ಆದಾಗ ಆಗಿಬಿಡುತ್ತೆ, ಅಷ್ಟು ಜಾಸ್ತಿ ಬಂದಿರುತ್ತೆ ಅವನು. ಆ ಅರ್ಥದಲ್ಲಿ ಕಾಳು ಬೆಳೀತಾನೆ. ಇವತ್ತು ಯಾರೋ ರೈತ ಮೊದಲು ಕಾಳು ಹಾಕ್ತಾನೆ, ಆಮೇಲೆ ಕಾಳು ಬರುತ್ತೆ. ನೋಡೋ ಅನಿಸುತ್ತೆ ಎಷ್ಟು ದೊಡ್ಡ ಇವನು, ಅದು ಕಾಳು ಎತ್ತ ಕಾಳು ಹಾಕ್ತಾನೆ, ಒಳ್ಳೆ ಕಾಳು ಹಾಕ್ತಾರೆ, ವೇಸ್ಟ್ ಹಾಕೋದಿಲ್ಲ, ಒಳ್ಳೆ ಕಾಳು. ಅಯ್ಯೋ ಎಷ್ಟು ತಿನ್ನಕ್ಕೆ ಕೊಡಿ, ಇಷ್ಟು ಊಟ ಆಗ್ತಿತ್ತು ಅನಿಸುತ್ತೆ ಅವ್ರಿಗೆ. ಆಮೇಲೆ ನೋಡಿದರೆ ಎಷ್ಟು ಊಟ ಆಗುತ್ತೆ, ಒಬ್ಬರಿಗಾಗ ಊಟ 1000 ಜನಕ್ಕೆ ಆಗುತ್ತೆ. ಆಮೇಲೆ ಆ ಜ್ಞಾನ ಯಾರಿಗಿರುತ್ತೆ? ಇದು ಬೆಳೆಯಲ್ಲಿ ಧಾನ್ಯ ಇದೆ, ಇದು ಸಿದ್ಧಿ ಸಾಧನ, ಇದು ಬಂದು ಬೆಳೆ ಸಿದ್ಧಿ. ಅದು ಅರ್ಥ ಆಯ್ತಾ? ಎರಡು ಬೆಳೆನೆ, ಎರಡು ಕಾಳೆ, ಅದು ಸಿದ್ಧಿ ಇದು ಸಾಧನ. ಇದು ಅರ್ಥ ಮಾಡಿಕೊಂಡ್ರೆ ಸಿದ್ಧಿ ಸಾಧನಕ್ಕೆ ಎಷ್ಟು ವ್ಯತ್ಯಾಸ ಇತ್ತು. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಸರ್ವೋಪಾಯ ಉತ್ತಮೋತ್ತಮ, ಅತ್ಯುತ್ತಮವಾದ ಸಾಧನೆ ಅಂದರೆ ಭಕ್ತಿ. ಆ ಭಕ್ತಿ ಬರಲಿಕ್ಕೆ ಜ್ಞಾನ, ಜ್ಞಾನ ಬರಲಿಕ್ಕೆ ಓದೋದು. ಈ ಲಿಂಕ್ ಇದೆ. ಓದೋದಿಲ್ಲ ಅಂದರೆ ಎಲ್ಲಿ ಎಫೆಕ್ಟ್ ಆಯ್ತು ಅವನಿಗೀಗ? ಭಕ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಅರ್ಥ. ಇವಾಗ ಒಂದು ದಿವಸ ಓದ್ಬಿಟ್ಟ ಅಂದರೆ ಆ ಭಕ್ತಿಗೆ ಎಫೆಕ್ಟ್ ಆಯಿತು. ತೇನೈವ ಮೋಕ್ಷೋ ನಾನೇನ ದೃಷ್ಟ್ಯಾಧೀತಸ್ಯ ಸಾಧನಂ, ಅದರಿಂದನೇ ಮೋಕ್ಷ, ಬೇರೆ ಯಾವುದರಿಂದನೂ ಮೋಕ್ಷ ಇಲ್ಲ. ಅದಕ್ಕೆ ಅದಕ್ಕೆ ಪ್ರಯತ್ನ ಪಡಬೇಕು. ಕೀದೃಶಿ ಸಾ ವಿಷ್ಣು ಭಕ್ತಿ ರೀತ್ಯತಃ ಬ್ರಹ್ಮೇತಿ ಕಥಂ ಭಕ್ತೇರೇವ ಜ್ಞಾನಾದಿ ಸಾಧನತ್ವ ಮುಚ್ಚತೆ ಶ್ರವಣಾದೇಹೆ ತತ್ ಸಾಧನತ್ವ ಶ್ರವಣಾದಿತ್ಯತಃ ಸರ್ವೇತಿ. ಕಥಂ ಭಕ್ತೇರೇವ ಜ್ಞಾನಾದಿ ಸಾಧನತ್ವ ಮುಚ್ಚತೆ, ಶ್ರವಣಾದಿಗಳು ಆಗುತ್ತಲ್ಲ ಅಂದರೆ ಶ್ರವಣಾದಿಗಳೆಲ್ಲ ಅದಕ್ಕೆ ಸಾಧನ ಅಂತಲೇ ಹೊರತು ಬರೀ ಶ್ರವಣ. ರೆಗ್ಯುಲರ್ ಕ್ಲಾಸ್ಗೆ ಹೋಗು ಅಂತ ಹೇಳಿದರು, ರೆಗ್ಯುಲರ್ ಕ್ಲಾಸ್ಗೆ ಹೋದ, ಒಂದು ಅಕ್ಷರ ಓದಲಿಲ್ಲ, ಆಮೇಲೆ ಫೇಲ್ ಆದ. ರೆಗ್ಯುಲರ್ ಕ್ಲಾಸಿಗೆ ಬಂದಿದ್ದು ಬಂದಿದ್ದೆ ಫೇಲ್ ಆಗಿಬಿಟ್ಟೆ ಅಂತ ಕೇಳಿದರೆ, ರೆಗ್ಯುಲರ್ ಕ್ಲಾಸ್ಗೆ ಹೋದರೆ ಏನಾಗುತ್ತೆ? ಓದಲಿಕ್ಕೆ ಲಿಕ್ಕಲ್ಲಿ ಇರ್ತಾನೆ ಅರ್ಥ. ಆ ಮಾತಲ್ಲಿ ಹೇಳಿದ್ದೆ ಹೊರತು ಅಷ್ಟಕ್ಕೆ ಅಲ್ಲ. ಯೂನಿಫಾರ್ಮ್ ಕ್ಲಾಸ್ಗೆ ಹೋಗುತ್ತೆ, ಯೂನಿಫಾರ್ಮ್ ಬಿಟ್ಟು ಪಾಸ್ ಆಗಿಬಿಡ್ತಾನ? ಯೂನಿಫಾರ್ಮಿಂದ ಅಡ್ಮಿ ಕ್ಲಾಸ್ಗೆಲ್ಲ ಅನುಕೂಲ ಆಯಿತು. ರೆಗ್ಯುಲಾರಿಟಿ ಎಂಬುದು ತಿಳ್ಕೊಳ್ಳೋಕೆ ಅನುಕೂಲ ಆಯಿತು. ಆ ಕೇಳಿದ್ದೆಲ್ಲ ಕೇಳು ಅಂದರು, ಅರ್ಥ ಮಾಡೋಕೆ ಅನುಕೂಲ ಆಯಿತು. ಅರ್ಥ ಮಾಡಿಕೊಂಡಿದ್ದರೆ ಮರಣಕ್ಕೆ ಅನುಕೂಲ ಆಯಿತು. ಆ ಲಿಂಕ್ ಬಿಟ್ಬಿಟ್ಟು ಬರೀ ಅಲ್ಲೇ ಸ್ಟಾಪ್ ಮಾಡಿಬಿಟ್ರೆ ಹೋಯ್ತು ಅಲ್ಲಿಗೆ. ಆ ರೀತಿಯಲ್ಲಿ ಶ್ರವಣಾದಿಗಳನ್ನು ಹೇಳಿದ್ದು ಹೌದು, ಭಕ್ತಿ ಬರಲಿ ಅಂತ ಮಾಡಬೇಕೇ ಹೊರತು ಏನು ಮಾಡಬಾರ್ದು, ಅದನ್ನು ಮೆಕ್ಯಾನಿಕಲಿ ಮಾಡಬಾರ್ದು. ಸರಿ, ಏನ ಹೇಳಿಬಿಟ್ಟಿದ್ದಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಹೇಳಿದಾರಲ್ಲ, ಅಚ್ಚನ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ, ಇವೆಲ್ಲ ಏನಿದು ಇಲ್ಲೂ ಶ್ರವಣ ಸಾಧನ, ಮೋಕ್ಷದಲ್ಲೂ ಶ್ರವಣ, ಪಿಬತ ಭಾಗವತ ಸಿದ್ಧಿ ಅದು. ಇದು ಅದು ಎರಡು ಹಾಗೆ, ಸ್ಟೂಡೆಂಟು ಓದ್ತಾನೆ, ಪ್ರೊಫೆಸರು ಓದ್ತಾನೆ, ಗೊತ್ತಾಯ್ತಾ, ಸ್ಟೂಡೆಂಟು ಪ್ರೊಫೆಸರ್ ಹೇಳಲಿಕ್ಕೆ. ಆದ್ದರಿಂದ ಎಷ್ಟು ವ್ಯತ್ಯಾಸ ಇದೆ, ಇಬ್ಬರಿಗೆ ಕೂಡ ಹೇಳೋ ಜ್ಞಾನ ಓದೋದು ಕೇಳೋ ಓದೋದು ಇಬ್ಬರು ಓದ್ತಾರೆ. ಇನ್ಫ ಪ್ರೊಫೆಸರ್ ಜಾಸ್ತಿ ಓದ್ತಾರೆ ಸರ್, ಎಷ್ಟಲ್ಲ ಸ್ಟೂಡೆಂಟ್ ಜಾಸ್ತಿ ಓಡರಿ, ಇವನೇ ಸ್ಟೂಡೆಂಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಷ್ಟು ಸೀರಿಯಸ್ ಆಗಿರಿ, ಲೈಬ್ರರಿಯಲ್ಲಿ ಇರ್ತಾರೆ, ಒಳ್ಳೆ ಪ್ರೊಫೆಸರ್ಗಳು ಅಪ್ಡೇಟ್ ಮಾಡ್ಕೊತಿರ್ತಾರೆ ಜ್ಞಾನ ಎವ್ರಿ ಟೈಮ್, ಇಷ್ಟ ಆದರೂ ಕೂಡ ಹೇಳೋದಕ್ಕೆ ಅದು ಓದೋದಕ್ಕಲ್ಲ. ಹೌದು, ಅದಕ್ಕೇನೆ ಅದು ಭಕ್ತಿ ಹೌದಲ್ಲ, ಶ್ರವಣ ಮಾಡಬೇಕು, ಮೆಕ್ಯಾ ನಿಲ್ಲಿಸಬಾರ್ದು ಅಲ್ಲಿಗೆ. ಶ್ರವಣ ಮುಂದಕ್ಕೆ ಮರಣಕ್ಕೆ ಕಾರಣ ಆಗಲಿ ಅಂತ ಓದಿದರೆ ಅರ್ಥ,